ಯಥಾ ಹರಿಂ ತುಷ್ಟಾವತತ್ಪ್ರಕಾರೇಣ ವರುಣೋಕ್ತೇನ ವೈ ಭೃಗುಃ ವಿಷ್ಣುಮಸ್ತೌ ತಥಾ ಪ್ರಾಹ ಶನ್ನೋ ಮಿತ್ರಾದಿಕಾ ಶ್ರುತಿಃ ಯದುವಾಚ ಹರಿಸ್ಸೂರ್ಯಮಂಡಲಸ್ಥಃ ಪರಃ ಪುಮಾನ್ ಬ್ರಹ್ಮಾ ತದಾಹ ವರುಣೇ ವರುಣೋ ಭೃಗವೇಪಿತು ಶನ್ನೋ ಮಿತ್ರಾದಿಭಿರ್ವಾಕ್ಯೈಃ ತೈರೇವ ಹರಿಮಸ್ತುವತ್ ಭೃಗುಃ ಪಂಚಾತ್ಮಕಂ ಪೂರ್ಣಂ ಅನ್ನಾದಿಮಯಮಚ್ಯುತಂ ಮುಕ್ತಗೀತಾವಸಾನೈಸ್ತು ಸುತಸ್ತೇನ ಜನಾರ್ದನಃ ಸುಪ್ರೀತಃ ಪ್ರದದೌ ಜ್ಞಾನಂ ಸ್ವಾತ್ಮಭಕ್ತಿಂಚ ಶಾಶ್ವತೀಂ ಇತ್ಯಾದಿ ಯಜುಸ್ಸಂಹಿತಾಯಾಂ. ಅದಕ್ಕೆ ಖಂಡಾರ್ಥ ಅಥವಾ ಮಿತ್ರಹಾನು ಅಸ್ಮಾಕಂ ಶಂ ಸುಖಕರೋ ಭವತು ಇತಿ ಸರ್ವತ್ರ ಅನ್ವೇತಿ ನಮ ಇತ್ಯಾದಿನ. ಮುಂದೆ ಇತಿ ಕಣ್ಮಶ್ರುತೇ ವಾಣ್ಯೇ ನಮಃ ಇತಿ ವಾ ವಿರಿಂಚಾಯೇತಿ ವಾ. ಬ್ರಹ್ಮಣ್ಯ ಶಬ್ದಕ್ಕೆ ಅನೇಕ ಅರ್ಥಗಳನ್ನು ಹೇಳಿದರು. ನತಂ ವಾಯುಂಸ್ತವತಿ ತ್ವಮೇವಿ ಪ್ರತ್ಯಕ್ಷಭೂತ ಪ್ರಾಣಾಪಾನಾದಿ ವಾಯುವೃತ್ತ ಶರೀರಕತ್ವಾ ಪ್ರತ್ಯಕ್ಷಮಿತ್ಯುಕ್ತಿ. ಇನ್ನು ಪ್ರತ್ಯಕ್ಷಂ ಬ್ರಹ್ಮ ಅಂತ ಯಾತಕ್ಕೆ ಹೇಳಿದರು ಅನ್ನೋದಕ್ಕೆ ಇನ್ನೊಂದು ಕಾರಣ, ಪ್ರತ್ಯಕ್ಷಭೂತ ಪ್ರಾಣ ಅಪಾನಾದಿ ವಾಯುವೃತ್ತಿ ಶರೀರಕತ್ವ ಪ್ರತ್ಯಕ್ಷಮಿತ್ಯುಕ್ತಿ. ವಾಯುದೇವರು ನನಗೆ ಪ್ರತ್ಯಕ್ಷ. ಯಾತಕ್ಕೆ ಪ್ರಾಣ ಅಪಾನ ಆದಿ ಐದು ರೂಪಗಳಲ್ಲಿ ನಮ್ಮ ದೇಹದಲ್ಲಿ ಇರೋದರಿಂದ ಅನುಭವಕ್ಕೆ ಬರೋದರಿಂದ ಪ್ರತ್ಯಕ್ಷ ಪ್ರತ್ಯಕ್ಷ ಅಂತ ಹೇಳಿದರು. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ಪ್ರಾಣಾಪಾನ ಸಮಾಯುಕ್ತ ಪಚಾಮ್ಯನ್ನಂ ಚತುರ್ವಿಧಂ. ಪರಮಾತ್ಮ ಹೇಳಿದ್ದ, ನಾನು ಡೈರೆಕ್ಟ್ ಕಾಣೋದಿಲ್ಲ, ಪ್ರಾಣಾಪಾನಾದಿಗಳ ರೂಪದಲ್ಲಿ ಕಾಣ್ತೇನೆ ಅಂತ ಹೇಳಿರೋದ್ರಿಂದ ವಾಯುದೇವರನ್ನ ಪ್ರತ್ಯಕ್ಷ ಬ್ರಹ್ಮ ಅಂತ ಕರೆದು. ಮುಖ್ಯವಾಯು ಪ್ರಾಣಾದಿ ಪಂಚಾತ್ಮನ ವಕ್ಷ್ಯಮಾಣ ಸಂಹಿತಾಯಾಹ ಪಂಚಾಧಿಕರಣಾಂ ಅಭಿಮಾನಿ ದೇವತಾತ್ವಂ. ಪ್ರಾಣಾಪಾನಾದಿಗಳು ಐದು ಅಭಿಮಾನಿ ದೇವತೆಗಳಾಗಿದ್ದಾರೆ ಪಂಚ ಅಧಿಕರಣಗಳಿಗೆ. ಪೃಥಿವಿ ಯಾವ್ಯಾವುದು? ಪೃಥಿವಿ ಅಂತರಿಕ್ಷಂ ದ್ಯೌಹು ಇತ್ಯಾದಿ ನಾವು ಉಕ್ತಂ ಪಾಂಕ್ತತ್ವ ಚ ಅಸ್ತಿ. ಪೃಥಿವಿ ಅಪ್ತೇಜೋ ವಾಯು ಆಕಾಶ ಎಲ್ಲರಲ್ಲೂ ವಾಯುದೇವರು ನೆಲೆಸಿದ್ದಾರೆ. ಅಭಿಮನ್ಯಮಾನ ಉಕ್ತಿರೇವ ಅಭಿಮಾನ್ಯುಕ್ತಿರಿತಿ ತದಭಿಪ್ರಾಯೇಣಾಹ ಭೃಗು. ಅಭಿಮನ್ಯಮಾನ ಉಕ್ತಿರೇವ ಅಭಿಮಾನ್ಯುಕ್ತಿ. ಅಭಿಮನ್ಯಮಾನ ಅಭಿಮಾನಿ ವಾಯು ಉದಾಹರಣೆ ಪೃಥಿವಿ ತತ್ವ. ಅಭಿಮನ್ಯಮಾನ ಪೃಥಿವಿ ದೇವತೆ ಅಭಿಮಾನಿ ಗೊತ್ತಾಯ್ತು. ಅಭಿಮಾನಿ ಅಭಿಮನ್ಯಮಾನ ಆಫೀಸ್ ಆಫೀಸರ್ ಇದ್ದ ಹಾಗೆ. ಅವತ್ತು ಆಫೀಸ್ ಅಂತ ಕರೆದ್ರೆ ಆಫೀಸರ್ನ ಕೂಡ ಆ ರೀತಿ ಕರಲಿಕ್ಕೆ ಬರುತ್ತೆ. ಅದೇ ಮೃತಬ್ರವೀತ್ ಅಂತ ಹೇಳಿದಾಗ ಅಭಿಮನ್ಯಮಾನವಾದದ್ದು ಮೃತ್ತು. ಅಭಿಮಾನಿ ದೇವತೆ ಮೃತಭಿಮಾನಿನಿ ಹೇಳ್ಬೇಕಾದ್ರೆ ಮೃತಬ್ರವೀತ್ ಅಂತ ಹೇಳಿಬಿಟ್ರು. ಅದಕ್ಕೆ ಅಭಿಮಾನ್ಯೋಕ್ತಿ ಅಭಿಮಾನ್ಯುಕ್ತಿ ರೀತಿ ತದಭಿಪ್ರಾಯೇಣ ಭೃಗು. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮೀತಿ ಅಕ್ಷಿ ಅಕ್ಷಿ ಪ್ರತಿ ಪ್ರತ್ಯಕ್ಷಂ. ನಿನ್ನನ್ನೇ ಏನಂತ ಕರಿತೇವೆ ನಾವೀಗ? ಪ್ರತ್ಯಕ್ಷ ಬ್ರಹ್ಮ ಅಂತ ನಿಮ್ಮನ್ನು ನಾವು ಕರಿತೇವೆ ಅಂತ ಹೇಳ್ತಾರೆ ವಾಯುದೇವರನ್ನು. ಏನು ಪ್ರತ್ಯಕ್ಷ ಅಂದರೆ ಏನು? ಅಕ್ಷಿ ಅಕ್ಷಿ ಪ್ರತಿ ಪ್ರತ್ಯಕ್ಷಂ. ಪ್ರತಿ ಇಂದ್ರಿಯದಲ್ಲೂ ಕೂಡ ನೆಲೆಸಿರೋದ್ರಿಂದ, ಕಣ್ಣು ಮೊದಲಾದ ಪರಕಲ ಇಂದ್ರಿಯಗಳು ನೆಲೆಸಿರೋದ್ರಿಂದ ಪ್ರತ್ಯಕ್ಷ ಪ್ರತ್ಯಕ್ಷ ಅಂತ ಕರೀತಾರೆ. ಪ್ರತಿ ಪರಿ ಸಮನುಭ್ಯೋ ಅಕ್ಷ್ಣ ಇತಿ ಸಮಾಸ ಅಂತಹ ಪ್ರತಿಗ್ರಹಂ ಕೂಪ ಇತಿವತ್. ಪ್ರತಿಗ್ರಹಂ ಕೂಪ ಕೂಪ ಅಂದ್ರೆ ಏನು? ಮನೆ ಮನೆಯಲ್ಲಿ ಬಾವಿ ಇವೆ, ಹಿಂದೆ ಆಗಿರ್ತಿತ್ತು, ಮನೆ ಮನೆಯಲ್ಲಿ ಬಾವಿ ಇವೆ. ಅದೇ ರೀತಿಯಲ್ಲಿ ಪ್ರತ್ಯಕ್ಷಂ ಪ್ರತಿ ಅಕ್ಷದಲ್ಲೂ ಇದ್ದಾರೆ. ಮನೆ ಮನೆಯಲ್ಲೂ ಪ್ರತಿಗ್ರಹ, ಅಕ್ಷ ಅಕ್ಷದಲ್ಲೂ ಪ್ರತಿ ಅಕ್ಷ. ಈ ರೀತಿ ವಾಯುದೇವರು ಇರೋದ್ರಿಂದ ಅವರಿಗೆ ಪ್ರತ್ಯಕ್ಷ ಅಂತ ಕರೀತಾರೆ. ಇಲ್ಲದ್ರೆ ಆ ಇಂದ್ರಿಯ ಡೆಡ್ ಅಂತ ಅರ್ಥ. ಯಾವ ಇಂದ್ರಿಯ ವಾಯುದೇವರು ಬಿಡ್ತಾರೋ ಅದು ಡೆಡ್. ಎಲ್ಲ ಕಡೆ ಇರೋದ್ರಿಂದನೇ ಅದು ಬದುಕಿವೆ. ನಿಯಾಮಕತೆಯ ಸರ್ವೇಂದ್ರಿಯ ಸ್ತಂಭಿತಿ ವಾ ಪ್ರತ್ಯಕ್ಷಮಿತ್ಯಸ್ಯ ಅರ್ಥ. ಸಕಲ ಇಂದ್ರಿಯಗಳಲ್ಲೂ ಕೂಡ ವಾಯುದೇವರು ನಿಯಾಮಕರಾಗಿರೋದ್ರಿಂದ ಕೂಡ ಅವ್ರು ಏನಂತ ಕರೀತಾರೆ? ಪ್ರತ್ಯಕ್ಷ ಅಂತ ಕರೀತಾರೆ. ತ್ವಮಿತ್ಯಸ್ಯ ತ್ವಾಮಿತ್ಯರ್ಥೋ ವ್ಯತ್ಯಯಾತ್ ಋತಂ ಯಥಾರ್ಥ ಜ್ಞಾನವಂತಂ ಸತ್ಯಂ ಯಥಾರ್ಥ ಜ್ಞಾನಪೂರ್ವಕಂ ವಕ್ತಾರಂ ಕರ್ತಾರಂಚ ಇತ್ಯರ್ಥ. ಪ್ರತ್ಯೇಕಂ ಕ್ರಿಯಾಭ್ಯಾಸ ಕ್ರಿಯಾಭ್ಯಾಸ ಅದರಾರ್ಥ ಹೇಳ್ತದ. ತ್ವಮ್ ಅಂದರೆ ನೀನು, ತ್ವಾಮ್ ಅಂದರೆ ನಿನ್ನನ್ನು. ಅದು ಪ್ರಥಮ ದ್ವಿತೀಯ ತ್ವಾ ತ್ವಾಮ್ ಎರಡು ಒಂದೇ. ಅದಕ್ಕೆ ಪ್ರತ್ಯಕ್ಷಂ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಅಂದರೆ ನಿನ್ನನ್ನೇ, ನಿಮ್ಮನ್ನೇ ಪ್ರತ್ಯಕ್ಷ ಬ್ರಹ್ಮ ಅಂತ ಕರಿತೇವೆ, ನೀವೇ ಪ್ರತ್ಯಕ್ಷ ಬ್ರಹ್ಮ ಅಂತ ಕರಿತೇವೆ ಅಂತ ಒಂದು ಅರ್ಥ. ನಿನ್ನನ್ನೇ ಪ್ರತ್ಯಕ್ಷ ಬ್ರಹ್ಮ ಅಂತ ಕರಿತೇವೆ ಇನ್ನೊಂದು ಅರ್ಥ. ಎರಡರಲ್ಲೂ ಸರಿ ಇದೆ. ಹಾಂ ಇಲ್ಲೇ ಹೌದು. ಮೊದಲು ಹೇಳಬೇಕಾದ್ರೆ ಹೀಗೆ, ಪಡೆ ಹೇಳಬೇಕಾದ್ರೆ ಹಾಗೆ, ಉತ್ತರ ಪೂರ್ವ ಶಾಂತಿ ಉತ್ತರ ಶಾಂತಿ ಅಂತ ಹೇಳಿ. ಹಾಂ ಹೌದು ಹೌದು. ತ್ವಾ ಮತ್ತು ತ್ವಾಮ್ ಎರಡು ಒಂದೇ ಅರ್ಥ. ಹೌದು ಹೌದು. ಮಾಮ್ ತ್ವಾ ತ್ವಾಮ್ ಎರಡು ಅದೇ ರೀತಿನೇ. ತ್ವಮಿತ್ಯಸ್ಯ ತ್ವಮಿತ್ಯರ್ಥ ವ್ಯತ್ಯಯಾತ್ ಅದಕ್ಕೆ ವ್ಯತ್ಯಯ ಅಂತ ಕರೀತಾರೆ. ಏನು ವ್ಯತ್ಯಯ? ವಿಭಕ್ತಿ ವ್ಯತ್ಯಯ ಮಾಡಿಕೊಂಡಾಗ ತ್ವಮ್ಗೆ ತ್ವಾಮ್ ಅಂತ ಅರ್ಥ ಆಗತ್ತೆ. ಋತಂ ಯಥಾರ್ಥ ಜ್ಞಾನ ಋತಂ ವದಿಷ್ಯಾಮಿ. ಋತಂ ವದಿಷ್ಯಾಮಿ ಅಂದ್ರೇನು? ನಿಮ್ಮನ್ನು ಋತ ಅಂತ ಕರೀತೇನೆ. ಋತ ಅಂದರೆ ಯಥಾರ್ಥ ಜ್ಞಾನ ಅಂತ ಹೆಸರು. ಯಥಾರ್ಥ ಪೂರ್ಣಪ್ರಜ್ಞರು, ನಿಮ್ಮನ್ನು ಪೂರ್ಣಪ್ರಜ್ಞರು ಅಂತ ಕರೀತೇನೆ. ವಾಯುದೇವರು ಪೂರ್ಣಜ್ಞಾನಿಗಳು. ಆಮೇಲೆ ಸತ್ಯಂ ವದಿಷ್ಯಾಮಿ, ಯಥಾರ್ಥ ಜ್ಞಾನಪೂರ್ವಕಂ ವಕ್ತಾರಂ ಕರ್ತಾರಂಚ ಇತ್ಯರ್ಥ. ನಿಮ್ಮನ್ನು ಸತ್ಯ ಅಂತ ಕರೀತೇನೆ ವಾಯುದೇವರೇ. ನಿಮ್ಮನ್ನು ಋತ ಅಂತ ಕರಿತೇವೆ, ನಿಮ್ಮನ್ನು ಸತ್ಯ ಅಂತ ಕರಿತೇವೆ. ಋತ ಅಂತ ಕರಿತೇವೆ ಅಂದರೆ ಪೂರ್ಣ ಜ್ಞಾನಿಗಳು ಅಂತ ಕರಿತೇವೆ. ಸತ್ಯ ಅಂತ ಕರಿತೇವೆ ಅಂದರೆ ಪೂರ್ಣ ಅನುಷ್ಠಾನ ಮಾಡ್ತಕ್ಕಂಥವ್ರು ಅಂತ ಕರಿತೇವೆ. ಇದು ವಿಚಾರ, ಇದು ಆಚಾರ. ಋತಂ ಅನ್ನೋದೇನು ವಿಚಾರ, ಸತ್ಯಂ ಅನ್ನೋದು ಆಚಾರ. ಅದು ಮುಂದೆ ಹೇಳ್ತಾರೆ ಆಚಾರ್ಯ, ಋತಂ ಯಥಾರ್ಥ ವಿಜ್ಞಾನಂ ಸತ್ಯಂ ತತ್ಪೂರ್ವಿಕಾ ಕೃತಿ. ಸರಿಯಾಗಿ ತಿಳ್ಕೊಂಡ್ರೆ ಥೀರಿ, ಸತ್ಯಂ ಅನ್ನೋದು ಪ್ರಾಕ್ಟಿಕಲ್. ನಿಮ್ಮಷ್ಟು ಪೂರ್ತಿ ತಿಳಿದವರೂ ಇಲ್ಲ, ನಿಮ್ಮಷ್ಟು ಪೂರ್ತಿ ಮಾಡೋರೂ ಇಲ್ಲ, ಅದಕ್ಕೆ ಆಚಾರ್ಯ ಅಂತ ವಾಯುದೇವರಿಗೆ ಹೆಸರು. ಪೂರ್ತಿ ತಿಳಿದವರು, ಪೂರ್ತಿ ನಡೆಸೋರು, ಪೂರ್ತಿ ಶಿಷ್ಯರಿಗೆ ಮಾಡಿಸೋರು, ಮೂರು ಸೇರಿದಾಗ ಏನಾಗುತ್ತೆ ಅವರಿಗೆ? ಆಚಾರ್ಯ ಅಂತ ಹೆಸರು. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮ ವದಿಷ್ಯಾಮಿ ಸತ್ಯಂ ಋತಂ ವದಿಷ್ಯಾಮಿ ಸತ್ಯಂ ವದಿಷ್ಯಾಮಿ ಯಥಾರ್ಥ ಜ್ಞಾನಪೂರ್ವಕಂ ವಕ್ತಾರಂ ಕರ್ತಾರಂಚ ಇತ್ಯರ್ಥ. ತಿಳಿದವರು, ಹೇಳೋರು, ಮಾಡೋರು, ಪ್ರತ್ಯೇಕಂ ಕ್ರಿಯಾಭ್ಯಾಸೆ ಆಧಾರಾರ್ಥ ಒಟ್ಟಿಗೆ ಹೇಳ್ಬೋದಾಗಿತ್ತು. ಋತಂ ಸತ್ಯಂ ವದಿಷ್ಯಾಮಿ ಅಂತ ಹೇಳ್ಬೋದಾಗಿತ್ತು. ಪ್ರತ್ಯೇಕ ಯಾತಕ್ಕೆ ಕೇಳ್ತೇವೆ ಅಂದರೆ ತಿಳಿದವರು ನೀವೇ, ಮಾಡಿಸೋರು ನೀವೇ ಅಂತ ಹೇಳಿದಾಗ ಏನಾಗುತ್ತಾಗ ಆಧಾರ ಜಾಸ್ತಿ. ಇದೇ ಮಾಡಿದ ಪ್ರತ್ಯೇಕ ಪ್ರತ್ಯೇಕ ಹೇಳೋದು ಬೇರೆ, ಒಟ್ಟಿಗೆ ಸೇರಿಸಿ ಹೇಳೋದು ಬೇರೆ. ಅದಕ್ಕೆ ತಿಳಿಸಿರು, ತತ್ ತಸ್ಮಾತ್ ತನ್ನಿಯಂತೃತ್ವಾತ್ ವದಿತೃತ್ವಾಚ್ಚ ಮಾಂ ವಕ್ತಾರಮಿತಿ ಸಮಾನಾಚೀಕರಣೀಯಂ ವಾ ಮಾಂ ವಕ್ತಾರಂ ಆಚಾರ್ಯಂಚ ಇತಿ ವಾ ಅಭ್ಯಾಸ ಪ್ರಾಗ್ವತ್. ನೀವೇನು ಮಾಡಬೇಕು ಅದಕ್ಕೆ? ನಮ್ಮನ್ನು ನೀವು, ನನ್ನನ್ನು ಮತ್ತು ಹೇಳ್ತಕ್ಕಂಥ ಗುರುಗಳನ್ನು ನೀವು ಏನು ಮಾಡಬೇಕು? ಅವತ್ತು ರಕ್ಷಣೆ ಮಾಡಿ ಅಂತ. ವಾಯುದೇವರ ಮಹಿಮೆ ಹೇಳ್ತಕ್ಕಂಥವ್ರು ವಾಯುದೇವರು ವಿಶೇಷವಾಗಿ ರಕ್ಷಣೆ ಮಾಡ್ತಾರೆ. ಯಾರ ಬಗ್ಗೆ ಹೇಳ್ತಾರೋ ಅವರ ಪ್ರೊಟೆಕ್ಷನ್ ಕೊಡೋದು ನ್ಯಾಚುರಲ್ಲು. ಓಂ ವಾಯು ಆದವು ಸರ್ವತ್ರ ವ್ಯಾಪ್ತತಯಾ ರಕ್ಷಕತ್ವೇನ ಚ ಓಂ ಪದವಾಚ್ಯೇನ ವಿಷ್ಣುನ ಶಾಂತಿರಸ್ತು ಇತ್ಯರ್ಥ. ಓಂ ಶಾಂತಿ ಅಂದ್ರೇನು? ಓಂ ನಾಮಕ ವಿಷ್ಣುವಿನಿಂದ ನಮಗೆ ಶಾಂತಿ ಆಗಲಿ ಅಂತ ಹೇಳಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಶಾಂತಿ ಅಂದ್ರೇನು? ಓಂ ಅನ್ನು ಪರಮಾತ್ಮನ ಹೆಸರು, ಅವನಿಂದ ನಮಗೆ ಶಾಂತಿ ಸಿಗಲಿ. ಮೂರು ಸತ್ಯ ಅಂತ ಕೇಳಿದರು, ಒಂದು ಸತ್ಯ ಹೇಳ್ಬೋದು. ಓಂ ಶಾಂತಿ ಅಂದರೆ ಸಾಕಾಗಿತ್ತು. ಶಾಂತಿ 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 ಅಂತ ಯಾತಕ್ಕೆ ಹೇಳಿದರು ಅಂದರೆ, ದಿವಿ ಅಂತರಿಕ್ಷ ಭೌಮ ಅನಿಷ್ಟ ನಿರಾಸಾಯ ಶಾಂತಿ ರೀತಿ ತ್ರಿರುಕ್ತಿ. ಒಂದನೇದು ದಿವಿ, ಮೇಲಿನ ವಿಘ್ನ. ಅಂತರಿಕ್ಷ ಅಂದರೆ ಅಂತರಿಕ್ಷದ್ದು, ಭೂಮಿ ಭೂಮಿಯಲ್ಲಿರೋದು. ಮೂರು ವಿಘ್ನಗಳು ಪರಿಹಾರ ಆಗಬೇಕು ಅಂತ ಹೇಳೋದಕ್ಕೋಸ್ಕರ ಮೂರು ಸತ್ಯ ಹೇಳಿದ್ದಾರೆ, ಶಾಂತಿ 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 ಅಂಥೇಳಿ ಮೂರು. ಇನ್ನೊಂದು ಕಾರಣ ಏನು ಅಂದರೆ, ಆಧ್ಯಾತ್ಮಿಕ ಆಧಿಭೌತಿಕಾದಿ ಅಧಿದೈವಿಕ ಅನಿಷ್ಟ ನಿರಾಸಾರ್ಥಂ ತ್ರಿರುಕ್ತಿ ಇತಿ ಏಕೆ. ಅಥವಾ ಆಧ್ಯಾತ್ಮಿಕ ತಾಪ ಪರಿಹಾರ ಮಾಡಲಿ, ಆದಿ ದೈವಿಕ ತಾಪ ಪರಿಹಾರ ಮಾಡಲಿ, ಆದಿ ಭೌತಿಕ ತಾಪನೂ ಪರಿಹಾರ ಮಾಡಲಿ. ದಿವಿ ಅಂತರಿಕ್ಷ ಭೂಮಿ ಒಂದು, ದಿವ್ ಅಂತರಿಕ್ಷ ಭೂಮಿ, ಆಮೇಲೆ ಆಧ್ಯಾತ್ಮಿಕ ಆದಿ ದೈವಿಕ ಆದಿ ಭೌತಿಕ, ಮೂರು. ಈಗ ಮೂರು ತಾಪತ್ರಯಗಳ ಪರಿಹಾರ ಮಾಡಿ ಅಂತ ಹೇಳೋದಕ್ಕೋಸ್ಕರ ಶಾಂತಿ 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 ಮೂರು ಕದೆ ಮಹತ್ವ ಬಂದಿದೆ. ಮುಂದೆ ಉಪನಿಷತ್, ಶಿಕ್ಷಾಂ ವ್ಯಾಖ್ಯಾಶ್ಯಾಮ ವರ್ಣ ಸ್ವರ ಮಾತ್ರ ಬಲಂ ಸಾಮ ಸಂತಾನ ಇತ್ಯುಕ್ತ ಶಿಕ್ಷಾಧ್ಯಾಯ. ಇದಕ್ಕೆಲ್ಲ ಅರ್ಥ ಭಾಷ್ಯ, ವರ್ಣೀಯೋ ವರ್ಣ ಸ್ವರತೆಸ್ತು ಸ್ವರ ಮಾನಾತ್ರಾತ ಮಾತ್ರ ಬಲರೂಪ ಸಮಶ್ಚ ಸರ್ವರೂಪೇಶು ಸಂತತಶ್ಚ. ಇದೆಲ್ಲ ದೇವರ ಮಹಿಮೆ. ವರ್ಣ ಸ್ವರ ದೇವರು, ವರ್ಣ ಅಂತ ದೇವರಿಗೆ ಹೆಸರು. ಯಾತಕ್ಕೆ? ವರ್ಣೀಯ ತತ್ಸವಿತು ವರೇಣ್ಯಂ, ಎಲ್ಲರಿಂದಲೂ ಭಜನೀಯನಾದ್ರಿಂದ ದೇವರಿಗೆ ವರ್ಣ ಅಂತ ಕರೀತಾರೆ. ಸ್ವರತೆಸ್ತು ವರಹ, ಇನ್ನು ಸ್ವರ ಅಂತ ಯಾತಕ್ಕೆ ಕರೀತಾರೆ? ಸ್ವರಹ ಸ್ವರತ, ಸ್ವರತನಾದ್ರಿಂದ ಪರಮಾತ್ಮನಿಗೆ ಸ್ವರ ಸ್ವರ ಅಂತ ಕರೀತಾರೆ. ಸ್ವರಮಣ ಸ್ವರಹ ಆ ರೀತಿ. ಮಾತ್ರ ಅಂದ್ರೇನು? ಮಾನಾತ್ರಾತ ಮಾತ್ರ, ಜ್ಞಾನ ಕೊಟ್ಟು ಕಾಪಾಡ್ತಾನಾದ್ರಿಂದ ದೇವರಿಗೆ ಮಾತ್ರ ಅಂತ ಕರೀತಾರೆ. ಬಲರೂಪ ಅದು ಇನ್ನೊಂದು ಅರ್ಥ. ಬಲಂ ಅಂದರೆ ಬಲರೂಪ ಸ್ವರೂಪನಾದವನು. ಸಮಸ್ತ ಸಾಮ ಅಂತ ದೇವರಿಗೆ ಹೆಸರು. ಸಮಸ್ತ ಸರ್ವರೂಪೇಶು, ಎಲ್ಲ ರೂಪಗಳಲ್ಲೂ ಕೂಡ ಪೂರ್ಣಮದ ಪೂರ್ಣವಿಧಂ ಆಗಿರೋದ್ರಿಂದ ದೇವರು ಏನಂತ ಕರೀತಾರೆ? ಸಮ. ವಿಷ್ಣು ಸಹಸ್ರನಾಮದ ಪದಕ ಅದೊಂದು ಅರ್ಥ, ಶಾಶ್ವತಃ ಸಮಃ. ಒಂದರ್ಥ ಏನೋ, ಎಲ್ಲ ರೂಪಗಳಲ್ಲೂ ಒಂದೇ ರೀತಿ ಇದ್ದಾನೆ. ಅಥವಾ ಸಮಃ, ಎಲ್ಲರಲ್ಲೂ ಒಂದು ನಿಷ್ಪಕ್ಷಪಾತವಾಗಿ ನಡ್ಕೋತಾನೆ. ಸಮಃ ಮಾ ಅಂದರೆ ಮಹಾಲಕ್ಷ್ಮಿ ಸಮೇತನಾಗಿ ಎಲ್ಲ ಕಡೆ ಇದ್ದಾನೆ. ಈಗ ಅನೇಕ ಅರ್ಥಗಳು ಇಲ್ಲಿ ಈ ಅರ್ಥದಲ್ಲಿ. ಸರ್ವರೂಪೇಶು ಸಮಃ. ಸಂತತಶ್ಚ, ಸಂತತಶ್ಚ ಸಂತಾನ, ಸಂತತಃ ಸಂತತಿ ಅಂತ ಯಾತಕ್ಕೆ ಕರೀತಾರೆ ಅಂದರೆ, ಬ್ರೇಕ್ ಇಲ್ಲದೆ ಮುಂದುವರಿಯೋದಕ್ಕೆ ಸಂತತಿ ಅಂತ ಕರೀತಾರೆ. ಸಂತತಿ. ಪರಮಾತ್ಮ ಎಂಥವನು ಸಂತತ, ಸಮ್ಯಕ್ ವ್ಯಾಪ್ತನಾದವನು, ಅದಕ್ಕೇನಂತ ಕರೀತಾರೆ, ಸಂತಾನ ಸಂತಾನ ಅಂತ ಕರೀತಾರೆ. ವರ್ಣೀಯೋ ವರ್ಣ ಸ್ವರತೆಸ್ತು ಸ್ವರ ಮಾನಾತ್ರಾತ ಮಾತ್ರ ಬಾಲರೂಪ ಸಮಸ್ಚ ಸರ್ವರೂಪೇಶು ಸಂತತಶ್ಚ. ಇವೆಲ್ಲ ಕೂಡ ಸಮನ್ವಯ ಅಧ್ಯಾಯ, ಬ್ರಹ್ಮಸೂತ್ರಕ್ಕೂ ಅರ್ಥ. ವರ್ಣಸ್ವರಾದಿ ಶಬ್ದಗಳನ್ನು ಕೂಡ ಭಗವತ್ಪರವಾಗಿ ಹೇಗೆ ಮಾಡಕ್ಕೆ ಬರುತ್ತೆ ಅಂತ ತೋರಿಸ್ಕೊಡ್ತಾರೆ. ವರ್ಣಾದಿ ವಾಚಕಂ ರೂಪಂ ಏಯಂ ವರ್ಣಾದಿ ನಾಮಕಂ ವಿಷ್ಣೋರ್ವರ್ಣಾದಿ ಸಮಸ್ತಂಚ ಪುಂಸು ತತ್ತತ್ಕ್ರಿಯಾಪ್ರದಂ. ವರ್ಣಾದಿ ವಾಚಕಂ ರೂಪಂ ಏಯಂ ವರ್ಣಾದಿ ನಾಮಕಂ, ಇನ್ನೊಂದು ಅರ್ಥ, ಆಯಾ ವರ್ಣದಿಂದ ವಾಚಕವಾದ ರೂಪಕ್ಕೂ ಆ ಹೆಸರಿದೆ. ಆಯಿಂದ ವಾಚನಾದವನು ಆ, ಅದಕ್ಕೆ ಆ ಅಂತ ದೇವರಿಗೆ ಹೆಸರು. ಅದು ಆಯಿಂದ ವಾಚನಾದವನು ಆ, ಅದಕ್ಕೆ ಆ ಅಂತ ಹೆಸರು. ಅದಕ್ಕೆ ವರ್ಣಾದಿ ವಾಚಕಂ ರೂಪಂ ನೇಯಂ ವರ್ಣಾದಿ ನಾಮಕಂ, ಮಾತೃಕಾನ್ಯಾಸ ಇದ್ದಾಗೆ. ವಿಷ್ಣುವರು ವರ್ಣಾದಿ ಸಮಸ್ತಂಚ, ಇನ್ನೊಂದು, ಆ ವರ್ಣದ ನಿಯಾಮಕನಾಗಿದ್ದಾನೆ, ಆ ವರ್ಣದಿಂದ ವಾಚ್ಯನಾಗಿದ್ದ ಅಜ ಆನಂದ ಇತ್ಯಾದಿ ವಾಚ್ಯನಾಗಿದ್ದಾನೆ, ಅಥವಾ ಆ ಇತ್ಯಾದಿ ವರ್ಣಗಳಲ್ಲಿ ಪರಮಾತ್ಮ ಏನಾಗಿದ್ದಾನೆ, ತನ್ನ ರೂಪಗಳನ್ನು ಇಟ್ಟು ಅದನ್ನು ಸಂರಕ್ಷಣೆ ಮಾಡ್ತಾನೆ. ಪುಂಸು ಅಂದರೆ ವ್ಯಕ್ತಿಗಳಲ್ಲಿ, ತತ್ತತ್ ಕ್ರಿಯಾಪದ ಆಯಾ ವ್ಯಕ್ತಿಗಳಲ್ಲಿದ್ದು ಆಯಾ ಕ್ರಿಯೆಗಳನ್ನು ಮಾಡಿಸ್ತಾನೆ. ಅದಕ್ಕೂ ದೇವರಿಗೆ ಏನಂತ ಹೆಸರು, ಆ ಹೆಸರುಗಳಿದೆ. ಮೂರು ಕಾರಣಕ್ಕೆ ಹೆಸರು. ಒಂದು ಕಾರಣ ಏನೋ, ಅಲ್ಲಿ ವರ್ಣಾದಿ ವಾಚಕನಾಗಿರೋದು ಒಂದು ಕಾರಣ, ವರ್ಣಾದಿಗಳಿರೋದು ಇನ್ನೊಂದು ಕಾರಣ, ಅದರಲ್ಲಿದ್ದು ಆಯಾ ಕಾರ್ಯಗಳನ್ನು ಮಾಡೋದು ಮೂರನೇ ಕಾರಣ. ಈಗ ಮೂರು ಕಾರಣದ ಪರಮಾತ್ಮ ಏನಾಗಿದ್ದಾನೆ, ಆಯಾ ಶಬ್ದದಿಂದ ವಾಚ್ಯನಾಗಿದ್ದಾನೆ. ಇದು ದೇವರ ಮಹಿಮೆ. ಸೊ ಮೂರರ್ಥ ಸುಲಭ ಬಂದೋಯ್ತು. ಯಾವುದೇ ಪದಕ್ಕೆ ಮೂರರ್ಥ ಯಾವ ರೀತಿ ಮಾಡಬೇಕು ಅಂದರೆ, ಒಂದು ವಾಚಕವಾದ ರೂಪ, ಇನ್ನೊಂದು ನೆಲೆಸಿರ್ತಕ್ಕಂಥ ರೂಪ, ಮತ್ತೊಂದು ಕ್ರಿಯಾಪ್ರದವಾದ ರೂಪ. ಈ ಮೂರು ರೂಪದಲ್ಲಿರೋದ್ರಿಂದ ಪರಮಾತ್ಮನಿಗೆ ಹೆಸರಿದೆ ಅಂತ ತಿಳ್ಕೊಂಡ್ರೆ ಸರಿ. ಅದಕ್ಕೆ ಖಂಡಾರ್ಥ, ಹಾ, ಬ್ರಹ್ಮ ವಿದ್ಯಾಭ್ಯಾಸಾರ್ಥಿನಃ ಪೂರ್ವಂ ಶಿಕ್ಷಣೀಯಮರ್ಥಂ ಪ್ರತಿಜ್ಞಾಪೂರ್ವಕಮಃ.
ಬ್ರಹ್ಮ ವಿದ್ಯಾಭ್ಯಾಸ ಮಾಡ, ಉಪನಿಷತ್ತು ಅಂದ್ರೆ ಏನು, ಬ್ರಹ್ಮವಿದ್ಯಾ
ಮಾಡಕ್ಕೆ ಹೊರಟ ವಿದ್ಯಾರ್ಥಿ ಇದ್ದಾನೆ. ಈಗ ವಿದ್ಯಾಭ್ಯಾಸಾರ್ಥಿ ಅಂದ್ರೆ ಒಂದೇ, ವಿದ್ಯಾರ್ಥಿ ಅಂದ್ರೆ ಒಂದೇ. ಬ್ರಹ್ಮವಿದ್ಯಾ ವಿದ್ಯಾರ್ಥಿಗೆ ಪೂರ್ವಂ ಮೊದಲಿಗೆ ಶಿಕ್ಷಣೀಯಮರ್ಥಂ ಪ್ರತಿಜ್ಞಾಪೂರ್ವಕ ಮಹ, ಹೇಳಲೇಬೇಕಾದ ಅರ್ಥವನ್ನ ಸ್ಪಷ್ಟ ತಿಳಿಸ್ತಿದ್ದಾರೆ. ಶಿಕ್ಷಾಮಿತಿ ಶಿಕ್ಷತೆ ಇತಿ ಶಿಕ್ಷಾ ಶಿಕ್ಷಣೀಯಮರ್ಥಂ ವಿವಿಚ್ಯ ಸ್ಪಷ್ಟಂ ವಕ್ಷಾಮ ಇತಿ ಇತ್ಯರ್ಥ. ಯಾವುದನ್ನು ತಿಳಿಸ್ಬೇಕು ಅಂದ್ರೆ ಶಿಕ್ಷಾ ಅಂತ ಕರೆಯ, ಶಿಕ್ಷಣ ಶಿಕ್ಷಾ ಶಿಕ್ಷಣ ಅನ್ನೋ ಪದದಲ್ಲಿ ಅರ್ಥ ಆಗುತ್ತೆ. ಅದರಲ್ಲಿ ಏನಾಗಿದೆ, ಈಗ ಯಾವ ವಿಷಯವನ್ನು ಹೇಳಬೇಕಾಗಿದ್ದು ಶಿಕ್ಷಾ ಅಂತ ಕರೀತಾರೆ, ಅದನ್ನು ಹೇಳ್ತೇವೆ. ಏನದು, ಶಿಕ್ಷೆ ಇತಿ ದೈರ್ಘ್ಯಂ ಛಾಂದಸಂ. ಆ್ಯಕ್ಚುಲಿ ಶಿಕ್ಷಾ ಶಿಕ್ಷಾ ವ್ಯಾಕರಣಂ ನಿರುಕ್ತಂ ಛಂದ ಅಂತ ಹೇಳ್ಬೇಕಾದ್ರೆ ಶಿಕ್ಷಾ ಅಂದರೆ ಸಾಕು, ಶಿಕ್ಷಾ ಅಂತ ಕರೆದಿದ್ದು ಅಥವಾ ಶಿಕ್ಷಾ ಅಂತ ಅದಕ್ಕೆ ಅಂದರೆ ಛಾಂದಸಂ. ದೇಹದಲ್ಲಿ ಆ ರೀತಿ ಕರೀತಾರೆ. ಆಧಿಕ್ಯಂ ಆಧಿಕ್ಯಾರ್ಥೆ, ಯಾವಾಗ ದೀರ್ಘ ಮಾಡಿದಾಗ ಹೆಚ್ಚು ಒತ್ತು ಕೊಟ್ಟು ಹೇಳೋದು, ದೀರ್ಘ ಬಾರೋ ಅಂತ ಕರೆದಾಗ ಏನಾಗುತ್ತಲ್ಲಿ ಒತ್ತು ಕೊಟ್ಟು ಹೇಳೋದು, ಆ ಅರ್ಥದಲ್ಲಿ ಅದು ಸಾರ್ಥಕ. ಪ್ರತಿಜ್ಞಾತಮಃ ವರ್ಣ ಇತ್ಯಾದಿನ. ಏನು ಶಿಕ್ಷಾ ಅಂದ್ರೆ ಏನು, ಯಾವುದೇ ಶಾಸ್ತ್ರ ಓದಬೇಕಾದ್ರೆ ವರ್ಣ ಸ್ವರ ಇವೆಲ್ಲ ಗೊತ್ತಿರಬೇಕು ನಮಗೆ. ಆ ವರ್ಣ ಸ್ವರ ಗೊತ್ತಿರಬೇಕು, ಬರೀ ಅಷ್ಟು ಗೊತ್ತಿದ್ದರೆ ಸಾಲದು, ತತ್ತತ್ ಶಬ್ದವಾಚನಾದ ಭಗವಂತನ ವಿಷಯ ಗೊತ್ತಿರಬೇಕು ಅಂತ ಹೇಳೋದಕ್ಕೋಸ್ಕರ ತಿಳಿಸ್ತಾರೆ. ಹೊರಗಿಂದೆಲ್ಲ ಅರ್ಥ ಎಲ್ಲರಿಗೂ ಗೊತ್ತಾಗೋದೆ, ಒಳಗಿನ ಅರ್ಥ ದೇವರ ರೂಪಗಳವೆಲ್ಲ ಕೂಡ, ದೇವರ ಹೆಸರುಗಳು ಕೂಡ ಹೌದು, ಅದನ್ನು ತಿಳಿಸ್ತಿದ್ದಾರೆ. ಅಕಾರಾದಿ ವರ್ಣ ಉಚ್ಚಾರಣ ಸ್ಥಾನಾನಿ ಕಂಠ ತಾಲ್ವಾದೀನಿ ಜಾತವ್ಯ ಪದಂ ಸರ್ವತ್ರ ಯೋಜ್ಯಂ. ಅದಕ್ಕೆ ಮೊದಲಿಗೆ ವರ್ಣ ಅಂದರೆ ಯಾವುದು, ಅಕಾರಾದಿ ವರ್ಣ ಉಚ್ಚಾರಣ ಸ್ಥಾನಾನಿ ಕಂಠ ತಾಲ್ವಾದೀನಿ. ಅಕಾರಾದಿ ವರ್ಣಗಳನ್ನು ಉಚ್ಚಾರಣೆ ಮಾಡ್ತಕ್ಕಂಥ ಸ್ಥಳಗಳಿಗೂ ಕೂಡ ಏನಂತ ಹೆಸರು, ವರ್ಣ ವರ್ಣ ಅಂತ ಕರೀತಾರೆ. ಕಂಠ ತಾಲ್ವಾದೀನಿ ಕಂಠ ತಾಲ್ವಾದೀನಿ, ಕೆಲವು ಅಕ್ಷರ ಉಚ್ಚಾರಣೆ ಮಾಡಬೇಕಾದ್ರೆ ಆ ಜಾಗದಿಂದನೇ ಬರಬೇಕದು, ಇಲ್ಲದ ಉಚ್ಚಾರಣೆ ಮಾಡೋಕೆ ಬರೋದಿಲ್ಲ. ಆ ಇ ಉ ಅಂತಿದೆ, ಕೆಲವು ಅಕ್ಷರ ಬಾಯಿ ಮುಚ್ಚೆ ಹೇಳಬೇಕು, ಮ ಕೆಲವೊಂದು ಬಾಯಿ ತೆಗೆದು ಹೇಳು, ಆ ಮುಚ್ಚಿದ್ರೆ ಆ ಅನ್ನಕ್ಕೆ ಬರೋದಿಲ್ಲ. ಆ ಅನ್ನೋ ಪದ ಆ ಅನ್ನೋದ್ರೆ ಬಾಯಿ ತೆಗಿ ಅಂತ ಅರ್ಥ, ಆ ಮಾಡೋ ಅಂದ್ರೆ ಏನೋ ಬಾಯಿ ತೆಗಿ, ಆ ಕೆಲವು ಮುಚ್ಚೆ ಬಾಯಿ ತೆಗೆದ್ರೆ ಕೆಲವು ಬಾಯಿ ಮುಚ್ಚಿದ್ರೆ ಕೆಲವು ನಾಲಿಗೆ ಮೇಲೆ ಮುಟ್ಟಬೇಕು ಅದಕ್ಕೆ, ಅದೊಂದು. ಕೆಲವು ದಂತದಿಂದ ಬರಬೇಕು, ಹಲ್ಲು ಹೋದ ಇಲ್ಲದವರಿಗೆ ಅಕ್ಷರ ವಿಚಾರ ಮಾಡಲಿಕ್ಕೆ ಬರೋದಿಲ್ಲ. ಅದೇ ರೀತಿ ಓಷ್ಟ ತುಟಿಗಳಿಂದ ಬರೋದು, ಸಂಸ್ಕೃತದಲ್ಲಿ ಇವೆಲ್ಲ ಇವೆಲ್ಲ ಬೇರೆ ಎಲ್ಲೂ ಇಲ್ಲ, ನಮ್ಮ ಸಂಸ್ಕೃತದಲ್ಲಿ ಮಾತ್ರ ಇವೆಲ್ಲ ಬಂದಿರೋದು. ಆ ಹೆಸರುಗಳಿಂದ ಉಚ್ಚಾರಣೆ ಮಾಡ್ತಾರೆ, ಅದಕ್ಕೆ ವರ್ಣಗಳು ಅಂತ ಅವಕ್ಕೆ ಹೆಸರು. ವರ್ಣಗಳ ಶಬ್ದಕ್ಕೆ ವರ್ಣಗಳು, ವರ್ಣ ಸ್ಥಾನಗಳು ಎರಡು ತಗೋಬೇಕು ಅಂತ ಅರ್ಥ. ಅಕಾರಾದಿ ವರ್ಣ ಉಚ್ಚಾರಣ ಸ್ಥಾನಾನಿ ಕಂಠ ತಾಲ್ವಾದೀನಿ ಜ್ಞಾತವ್ಯ ಪದಂ ಸರ್ವತ್ರ ಯೋಜ್ಯಂ. ಈ ರೀತಿ ಜ್ಞಾತವ್ಯ ಪದ ಕೂಡ ವಾಚ್ಯ ಅಂತ ಎಲ್ಲ ಕಡೆ ತಿಳ್ಕೊಂಡು ಓದಬೇಕು. ಸ್ವರಗಳು ಅಂದ್ರೆ ಏನು, ಸ್ವರ ಉದಾತ್ತಾದಿಹಿ, ಉದಾತ್ತ ಅನುದಾತ ಸ್ವರಿತ ಇವೆಲ್ಲ ಏನವೋ ಸ್ವರಗಳು. ಮಾತ್ರ ಅಂದ್ರೆ ಏನು, ಏಕಮಾತ್ರಾದಿ,
ಒಂದು ಮಾತ್ರ ಎರಡು ಮಾತ್ರ, ಎರಡಿದ್ರೆ ಗುರು ಒಂದಿದ್ರೆ ಲಘು ಅಂತ ಕರಿತೇವಲ್ಲ ಹಾಗೆ, ಆ ಎರಡಾಯ್ತು ಅಲ್ಲಿ, ಇನ್ನೂ ಜಾಸ್ತಿ ಆಗೋದು ಆ ಮೂರಾಗತ್ತೆ. ಆ ರೀತಿ ಏನಂತ ಕರೀತಾರೆ ಅವಕ್ಕೆ, ಸ್ವರಗಳು ಅಂತ ಹೆಸರು. ವರ್ಣಗಳು ಬೇರೆ, ಸ್ವರಗಳು ಬೇರೆ, ಮಾತ್ರಗಳು ಬೇರೆ, ಬಲ ಅದೇ ಆ ದೀರ್ಘ ಮಾಡಿದಾಗ ಏನಾಯ್ತು, ಅದು ಎರಡು ಮಾತ್ರ ಸೇರಿದ್ರೆ ಒಂದು ಗುರು ಆಗತ್ತೆ, ಒಂದು ಎರಡು ಕಾಲ ಸೇರಿದ್ರೆ ಒಂದು, ಮೂರು ಸೇರಿದಾಗ ಇನ್ನೂ ಜಾಸ್ತಿ ಒತ್ತು ಕೊಡ್ತಾ ಹೋಗೋ. ಮಾತ್ರ ಏಕ ಮಾತ್ರಾದಿಹಿ ಬಲಂ ವರ್ಣೋಚ್ಚಾರಣ ಪ್ರಯತ್ನ. ವರ್ಣ ಉಚ್ಚಾರಕ್ಕೆ ಅಂತ ಮಾತಾಡಲಿಕ್ಕೆ ಬರೋದಿಲ್ಲ ಜನಕ್ಕೆ, ಸ್ಟ್ರೆಂತ್ ಇಲ್ಲ ಈಗ. ಆ ಪದ ಉಚ್ಚಾರಣೆ ಮಾಡಿ ಏನು ಬೇಕು, ಅದಕ್ಕೆ ಶಕ್ತಿ ಬೇಕು. ಆದರೆ ನಮಗೇನು ಗೊತ್ತಾಯ್ತು, ಈಗ ಪಾರಾಯಣ ಮಾಡೋ ಶಕ್ತಿ ಬರುತ್ತೆ ಅದಕ್ಕೆ, ಅದು ಎಕ್ಸಸೈಸ್. ಅದು ಅರ್ಥ ಆಯ್ತಾ? ಗ್ರಂಥ ಅಧ್ಯಯನ ಕೂಡ ಏನದು, ಅಭ್ಯಾಸ. ಅದು ಇಡೀ ದೇಹಕ್ಕೆ ಕೊಡ್ತಕ್ಕಂಥ ಅಭ್ಯಾಸ. ಆದರೆ ಯಾಕೆ ಆ ಜಾಗದಲ್ಲಿ ಉಚ್ಚಾರಣೆ ಮಾಡಬೇಕಾದ್ರೆ ಆ ಶಕ್ತಿ ಬೇಕು. ಉದಾಹರಣೆ ಫೋನ್ ಒತ್ತಬೇಕಾದ್ರೆ ಸ್ವಲ್ಪ ಶಕ್ತಿ ಬೇಕಲ್ಲ, ಬರೀ ಟಚ್ ಮಾಡಬೇಕಾದ್ರೆ ಕೂಡ ಏನು ಬೇಕು, ಅದಕ್ಕೆ ಸ್ವಲ್ಪ ಎನರ್ಜಿ ಬೇಕೇ ಬೇಕು ಅದಕ್ಕೆ. ಅದಕ್ಕೆ ಏನಂತ ಬಲಂ ಅಂತ ಕರೀತಾರೆ. ವರ್ಣೋಚ್ಚಾರಣೆ ಮಾಡೋದಕ್ಕೆ ಜಾಸ್ತಿ ಮಾಡಿಬಿಟ್ರೆ, ಉದಾಹರಣೆಗೆ ಪದ ಇದೆ, ದೊಡ್ಡ ಪದ ಇದೆ ಈಗ, ಭೀಮ ಅನ್ನಬೇಕು, ಭೀ ಅನ್ನಬೇಕು. ಭೀ ಅಂದ್ರೆ ಆಗೋದಿಲ್ಲ, ಅದು ಭೀ ಅಂತ ಹೇಳ್ಬೇಕಾದ್ರೆ ಏನು ಬೇಕು ಅದಕ್ಕೆ, ಒತ್ಕೊಟ್ಟು ಹೇಳೋದು. ಅಲ್ಲಿಗೆ ಬರದೇ ಹೋದ್ರೆ ಅದು ಇಲ್ಲ, ಅದು ಬಲ ಹಾಕ್ಬೇಕಲ್ಲ. ಅಲ್ಲಿಗ ಬಿಗೂ ಬಲ ಬೇಕು, ಬಿಗಿನ್ನೂ ಜಾಸ್ತಿ ಬಲ ಬೇಕು. ಹಾಂ, ಭಯ ಭಯ ಆಗತ್ತೆ ಅಂತಾರೆ, ತಪ್ಪದು. ಭಯ ಭಾ ಎಷ್ಟು ಭಗವಂತ ಬಾದ್ರೆ ಭಗವಂತ ಅಂತಾನೆ ಕರೆಯೋದು. ಭಗವಂತ ಬಾ ಅಂತ ಕರಿಬಾರ್ದು. ಭೀಮ ಧರ್ಮ 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 ಅಂತಾರೆ, ತಪ್ಪದು. ಧರ್ಮ ಆಯಾ ಪದನ ಹಾಗೆ ಉಚ್ಚಾರಣೆ ಮಾಡಬೇಕು. ಒಂದು ಪದನ ತಪ್ಪು ಉಚ್ಚಾರಣೆ ಮಾಡಿದರೆ ಅಲ್ಲ ಪಾಪ ಬರುತ್ತೆ ಅಷ್ಟೇ ಅಲ್ಲ, ಒಂದು ವರ್ಣ ತಪ್ಪು ಉಚ್ಚಾರಣೆ ಮಾಡಿದರೆ ಪಾಪ ಬರುತ್ತೆ ಅಲ್ಲ, ಹ್ರಸ್ವ ದೀರ್ಘ ತಪ್ಪು ಉಚ್ಚಾರಣೆ ಮಾಡಿದ್ರೂ ಪಾಪ ಬರುತ್ತೆ ಅಂತ ಹೇಳ್ತಾರೆ. ಏಕಃ ವರ್ಣಃ ಸಮ್ಯಜ್ಞಾತಃ ಸುಪ್ರಯುಕ್ತಃ ಸ್ವರ್ಗೇ ಲೋಕೇ ಕಾಮಧುಕ್ ಭವತಿ. ಸರಿಯಾಗಿ ಒಂದೊಂದು ಇಡೀ ಶಾಸ್ತ್ರ ಬೇಡ, ಒಂದು ಗ್ರಂಥ ಬೇಡ, ವಾಕ್ಯ ಬೇಡ, ಒಂದು ಪದ ಬೇಡ, ಒಂದೊಂದು ವರ್ಣ ಸರಿಯಾಗಿ ಹೇಳಿದ್ರೆ ಸ್ವರ್ಗಲೋಕ ಸಿಗುತ್ತೆ. ತಪ್ಪು ಉಚ್ಚಾರಣೆ ಮಾಡಬಾರ್ದು ಅಂತ ಅರ್ಥ. ಅದೇ ತಪ್ಪು ಉಚ್ಚಾರಣೆ ನರಕ ಸಿಗುತ್ತೆ. ತಪ್ಪು ಉಚ್ಚಾರಣೆ ಮಾಡಬಾರ್ದು, ಸರಿಯಾಗಿ ಒಂದು ನಂಬರ್ ಹೆಚ್ಚು ಕಡಿಮೆ ಎಲ್ಲಿಗೆ ಹೋಗುತ್ತೆ ಈಗ, ಒಂದು ನಂಬರ್ ಹೆಚ್ಚು ಕಡಿಮೆ ಎಲ್ಲಿ ಹೋಗಿಬಿಡುತ್ತೆ ಫೋನ್ ಅದು. ಆದ್ದರಿಂದ ಸರಿಯಾಗಿ ಉಚ್ಚಾರಣೆ ಮಾಡೋದು ಏನ ಒಲ್ಲೇಬಾರ್ದು. ಒಂದು ತಪ್ಪಾದ್ರೆ ಕಷ್ಟ, ತಪ್ಪಾದ್ರೆ ಕಷ್ಟ ಅಂತೇಳಿ ಮನಸ್ಸಲ್ಲಿ ಕೊಟ್ಟರೆ ಹೋಯ್ತೀವಿ ಅಂತೆ. ಮನಸ್ಸಲ್ಲಿ ಕೂಡ ಉಚ್ಚಾರಿಸ್ತಾನೆ, ಉಪಾಂಶು ಒಳಗನ್ ಕೊಡೋದು ಕೂಡ ಉಚ್ಚಾರಣೆ. ಆದ್ದರಿಂದ ಅದು ಇದೇನೆ ಎಕ್ಸಸೈಸ್ ಅನೇಕ ಟೈಪ್ ಅದು. ಇದನ್ನ ಹೇಳ್ತಾರೆ ವರ್ಣ ಇತ್ಯಾದಿನ. ಯಾವುದಕ್ಕೆ ಸ್ವಲ್ಪ ತೋರಿಸ್ತಾರೆ, ಸ್ವಲ್ಪ ತೋರಿಸ್ತಾರೆ, ಆದರೆ ಕನ್ಸಿಡೆ ತೋರಿಸ್ಲಿಕ್ಕೆ ಹೇಳಬಾರ್ದು. ಅದೇ ಹೇಳಿ ಪಾಪ ಕರ್ಮಸ ಇದೆಯಲ್ಲ, ಕ್ಷಮಿಸ್ತಾರೆ. ಹೆಚ್ಚು ಉಚ್ಚಾರಣೆ ಒಂದು ತಪ್ಪು ಮಾಡಿದ್ರೆ ಕ್ಷಮಿಸ್ತಾರೆ, ಎಲ್ಲ ತಪ್ಪು ತಪ್ಪು ಹೇಳಿಬಿಟ್ರೆ ತಪ್ಪಾಗಿಬಿಡುತ್ತೆ. ಅಲ್ಲಲ್ಲಿ ಕ್ಷಮ ಪರ್ಸೆಂಟ್ ಅಂತಿರುತ್ತೆ. ಹೌದು, ಯಾಕೆ ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ. ಈ ಮತ್ತೆ ಕೆಲವಾರು ಪದಗಳನ್ನು ಭೀಮ ಅಂತ ಗಟ್ಟಿ ಬಯಸ್ಕೊಂಡ, ಭೀಮ ಅಲ್ಲಿಗೆ ಬರಲೇ ಇಲ್ಲ ಅವನಿಗೆ, ಮನಸ್ಸಲ್ಲಿ ಹೋಗ ಭೀಮ ಬೇವನ ಅಲ್ಲೂ ತಪ್ಪಾಯ್ತು. ಮತ್ತೆ ಗಟ್ಟಿಯಾಗಿರೋ ತಪ್ಪೆ, ಕಡೆಗಳಿರೋ ತಪ್ಪೆ, ಆ ತಪ್ಪು ತಪ್ಪೇ. ಆದ್ದರಿಂದ ಆ ಜಪ ಮಾಡಬೇಕಾದ್ರೆ ಗಟ್ಟಿಯಾಗಿ ಹೇಳಲೇಬಾರಂತ ನಿಯಮ ಉಂಟು. ತಪ್ಪು ಜಪ ಮಾಡಿದಾಗ ಆಗೋದಿಲ್ಲ ಆಗಿದ್ರೆ. ಆದ್ದರಿಂದ ಗಟ್ಟಿಯಾಗಿ ಹಿಡ್ತಾನೆ ಮೇಲ್ಗಡ್ತಾನೆ ಪ್ರಶ್ನೆ ಅಲ್ಲ, ಎಕ್ಸಸೈಸ್ ಆಗಲೇಬೇಕು ಅದು ಹೇಳಲೇಬೇಕು. ಅದೇ ಅದಕ್ಕೆ ಋಷಿಮುನಿಗಳೆಲ್ಲ ಕೂಡ ಸುಮ್ಮನೆ ಕೂತ್ಬಿಟ್ಟು ಏನಾಗ್ತಿತ್ತು, ಮೆಡಿಕಲಿ ಶಾಸ್ತ್ರ ಮೆಡಿಕಲ್ ಏನಾಗ್ತಿತ್ತು, ಅದರಿಂದ ರಕ್ತ ನಿಂತು ಹೋಗ್ಬಿಟ್ಟು ಸತ್ತೋಗ್ಬೇಕಾಗಿತ್ತು. ಹಾಗೆ ಅವರು ಗೊತ್ತಾಯ್ತಿಲ್ಲ, ಕಾಲು ಉಪಯೋಗಿಸೋದಿಲ್ಲ, ಕಾಲು ಹಿಡಿಯುತ್ತೆ, ಸ್ವಲ್ಪ ಹೊತ್ತು ಕೂತ್ರೇ ಕಾಲು ಹಿಡಿಯುತ್ತೆ. ಅವ್ರು ಒಳಗಟ್ಲೆ ಕೊಡ್ತಾರೆ, ಕಾಲೇ ಹಿಡಿತಿದ್ದಿಲ್ಲ ಅವರಿಗೆ ಅಂದರೆ ಸುಮ್ಮನೆ ಕೂತಿಲ್ಲ. ಅವ್ರು ಏನು ಮಾಡ್ತಾರೆ ಯಪ್ಪ, ಅವೆಲ್ಲ ಎಂಟೈರ್ ಬಾಡಿ ಏನಾಗುತ್ತೆ ಅದು ಸಟ್ಲೈಟ್ ಆಗ್ತಾನೆ ಇರುತ್ತೆ. ಸುಮ್ಮನೆ ಕೂತ್ರೆ ಜಡ್ಗಟ್ಟು ಹೋಗ್ತಿತ್ತು, ಹಾಗೆ ಅವು ಮೂಮೆಂಟೇ ನಿಂತು ಹೋಗ್ತಿತ್ತು, ನಿಂತು ಹೋಗಿಲ್ಲ. ಸುಖವಾಗಿ ಹೇಳ್ತಾರೆ ಅಂತ ಹೇಳಿದ್ರೆ ಅರ್ಥ ಏನೋ, ಅವ್ರು ಸುಮ್ಮನೆ ಕೂತಿಲ್ಲ ಅಂತ ಆಯ್ತಾ. ಇದು ಅರ್ಥ ಮಾಡಿಕೊಂಡ್ರೆ ಮಲಗಿದಾಗ ಕೂಡ ವ್ಯಕ್ತ ಪರಿಸರ ನಡೀತಾ ಇದೆ, ಅದು ನಮ್ಗೆ ಅರ್ಥ ಆಗುತ್ತೆ. ಈಗ ಅಲ್ಲಿ ಕನಸು ಕಾಣೋದು ಇದು ಮಾಡೋ ಅನುಭವ ಇದ್ದೇ ಇದೆ. ಈಗ ಆ ರೀತಿ ತಿಳ್ಕೊಂಡಾಗ ನಮಗೆ ಸರಿಯಾಗಿ ಅರ್ಥ ಆಗುತ್ತೆ ವಿಷಯ. ಅದರಿಂದನೇ ಜ್ಞಾನ ಕಾರ್ಯ ಅನ್ನೋದು ದೊಡ್ಡ ಎಕ್ಸಸೈಸ್ ಅಂದರೆ ಅದೇನೆ, ಅದಕ್ಕಿಂತ ಹೆಚ್ಚಿಲ್ಲ. ಯೋಚನೆ ಮಾಡೋದೊಂಬ ಇಡೀ ಮನಸ್ಸಿಗೆ ತಲೆ ಬಿಸಿ ಆಯಿತು ಅಂತಾರಲ್ಲ ಹಾಗೆ, ತಲೆ ಬಿಸಿ ಆದರೆ ಎಂಟೈರ್ ಬಾಡಿ ಬಿಸಿ ಆಗುತ್ತೆ. ಅದು ಮೇನ್ ತಾನೇ ಅದು, ಅಲ್ಲಿಂದ ಹೆಡ್ ಅದು, ಹೇಳಿ ಹೇಳಿ ಹೆಡ್ ಆದ್ದರಿಂದ ಎಲ್ಲ ಕಡೆಗೆ ಅದು ಬರುತ್ತೆ. ಇಲ್ಲದೆ ಹೇಗೆ ಜಪ ರಾಮ ಅಂತ ಮನಸ್ಸಲ್ಲಿ ಅನ್ಕೋಬೇಕಾದ್ರೆ ಏನು ಬೇಕೀಗ, ಮನಸ್ಸಲ್ಲಿ ಅನ್ಕೊಂಡೇ ಬೇಕಲ್ಲ, ಸುಸ್ತು ನಾರಾಮ ಬಂದ್ಬಿಡುತ್ತಾ. ಅದೇ ಮನಸ್ಸಲ್ಲಿ ಅನ್ಕೊಳ್ಳೋದು ಕೂಡ ಏನದು, ಮಾನಸಿಕ ಉಚ್ಚಾರಣೆ. ಜಪ ಆಗಿದ್ದು ಜಪ ಆಗಬಾರ್ದಾಗಿತ್ತು, ಗಟ್ಟೆ ಹೇಳಬಾರ್ದು ಅಂತ ಹೇಳಿದ್ರೆ ಜಪ ಸುಮ್ಮನೆ ಕೂತಾಗಾಯ್ತಾಗಿದ್ರೆ. ಮನಸ್ಸಲ್ಲಿ ಹೇಳೋದು ಕೂಡ ಏನದು, ಅದೇ ಸ್ವರದಲ್ಲಿ ದೇವದಾಳ ಗಾಯತ್ರಿ ಮನಸ್ಸಲ್ಲಿ ಕೃಷ್ಣಾಯನಮ ಅಂತ ಹೇಳ್ತೀರಿ. ಸೊ ಹೇಳಿದ್ರೆ ಹೆಲ್ಪ್ ಮಾಡೋಕ್ಕಾಗುತ್ತೆ ನಿಮಗೆ, ಸುಮ್ಮನೆ ಬಾಯಿ ಮುಚ್ಚಿ ಮನಸ್ಸಲ್ಲಿ ಯೋಚನೆ ಮಾಡಿದ್ರೆ ಕೃಷ್ಣಾಯನು ದೀರ್ಘ ಹೇಳೋದಕ್ಕೆ ಬರೋದಿಲ್ಲ, ಯಾಕೆ ಬರೋದಿಲ್ಲ, ಬಂದೇ ಬರುತ್ತೆ, ಖಂಡಿತ ಬರುತ್ತೆ. ಆದ್ದರಿಂದ ಸರಿ, ಜ್ಞಾತವ್ಯ ಪದಂ ಸರ್ವತ್ರ ಯೋಜ್ಯಂ ಸ್ವರ ಉದಾತ್ತಾದಿಹಿ ಮಾತ್ರ ಏಕ ಮಾತ್ರಾದಿಹಿ ಬಲಂ ವರ್ಣೋಚ್ಚಾರಣ ಪ್ರಯತ್ನೋ ವಿವೃತಾದಿಹಿ. ವಿವೃತ ಅಂದರೆ ಬಾಯಿ ತೆಗೆಯೋದು ಮುಚ್ಚೋದು ಇತ್ಯಾದಿ. ಸಾಮ ವರ್ಣಾನಾಂ ಸಂಧಿಹಿ, ಮುಂದೆ ಸಾಮ ವರ್ಣಾನಾಂ ಸಂಧಿ, ವರ್ಣಗಳನ್ನು ಸರಿಯಾಗಿ ಉಚ್ಚಾರಣೆ ಮಾಡಬೇಕಲ್ಲ ಸಮಾನ, ಅದಕ್ಕೆ ಉಚ್ಚಾರಣೆಯ ಕ್ರಮ ಅದು ಒಂದು. ಸಂತಾನ ಆದ ವರ್ಣಮಾಲ,
ಆಯಿಂದ ಹೇಳಿದ ಅಕ್ಷರಮಾಲ ಅಂತ ಕರೆಯೋದಿಲ್ಲ, ವರ್ಣಮಾಲೆಗಳು ಎಲ್ಲ ಹೇಳಿದ ವರ್ಣಮಾಲೆ. ನ ಕೇವಲಂ ವರ್ಣೋತ್ಪತ್ತಿ ಸ್ಥಾನಾಧಿಕಮೇವ ಜ್ಞಾತವ್ಯಂ, ಬರೀ ವರ್ಣ ಅಂತ ಹೇಳಿದರೆ ವರ್ಣಗಳು ಮತ್ತು ವರ್ಣೋತ್ಪತ್ತಿ ಸ್ಥಾನಗಳು ಅಷ್ಟೇ ಅಲ್ಲ, ಇನ್ನೊಂದಿದೆ. ವರ್ಣೀಯತ್ವ ಹೇತುನ ವರ್ಣನಾಮಕಂ ವರ್ಣಸ್ಥಂ ವರ್ಣವಾಚ್ಯಂ, ಮೂರು ವರ್ಣನಾಮಕಂ ವರ್ಣಸ್ಥಂ ವರ್ಣವಾಚ್ಯಂ. ಪುರುಷೇ ವರ್ಣೋಚ್ಚಾರಣ ಕ್ರಿಯಾಪ್ರದಂ ವಿಷ್ಣೋ ರೂಪಂ ವರ್ಣ ಇತಿ ಜ್ಞೇಯಂ. ವಿಷ್ಣುವಿನ ಮೂರು ರೂಪಗಳಿಗೂ ವರ್ಣ ಅಂತ ಹೆಸರಿದೆ, ವಾಚ್ಯವಾದ ರೂಪ, ಅವೇ ನಿಯಾಮಕವಾದ ರೂಪ ಮತ್ತು ಕ್ರಿಯಾಪ್ರದವಾದ ರೂಪ, ಮೂರು ರೂಪಕ್ಕೂ ಹೆಸರಿದೆ. ಹೇಳಿಲ್ಲ ಹಾಲಿನ ಪಾತ್ರೆಗೆ ಕೂಡ ಹಾಲು ಅಂತ ಹೆಸರೇ ಆಗೋ, ಆ ರೀತಿಯಲ್ಲಿ ಆಯಾ ವರ್ಣಕ್ಕೆ ನಿಯಾಮಕನಾದ ಭಗವದ್ ರೂಪಕ್ಕೂ ಹೆಸರಿದೆ. ಆ ಹೆಸರಿನ ರೂಪ ಇರೋದಕ್ಕೆ ಹೆಸರು ಅದಕ್ಕೆ ಬಂತು ಅಂತ ಅರ್ಥ. ಮತ್ತು ಪಾತ್ರೆಗೆ ಹಾಲು ಅಂತ ಹೆಸರು ಬರಬೇಕಾದ್ರೆ ಬರೀ ಪಾತ್ರೆ ಬರೋದಿಲ್ಲ, ಯಾವಾಗ ಬರುತ್ತದ? ಹಾಲಿದ್ದಾಗ ಬರುತ್ತೆ. ಸೊ ಒಂದು ಯಾವುದೇ ಪದಕ್ಕೆ ವಾಚ್ಯತ್ವ ಬರಬೇಕಾದ್ರೆ ಮೊದಲು ದೇವರೂಪ ಅದರಲ್ಲಿ ಇರಬೇಕು ಫಸ್ಟ್, ಅವಾಗ ವಾಚ್ಯತ್ವ ಬರೋದು. ಇಲ್ಲ ಹೋದ್ರಿಲ್ಲ, ಅಂದರೆ ಪಾತ್ರೆಯಿಂದಾಗಿ ಹಾಲಿಗೆ ವಾಚ್ಯತ್ವ ಬರಲಿಲ್ಲ, ಹಾಲಿನಿಂದಾಗಿ ಪಾತ್ರೆಗೆ ವಾಚ್ಯತ್ವ ಬಂತು. ಸೊ ದೇವ ವಸ್ತುಗಳಿಂದಾಗಿ ದೇವರು ವಾಚ್ಯತ್ವ ಬರಲಿಲ್ಲ, ದೇವರಿದ್ದಾನೆ ಅಂತ ವಸ್ತುಗೆ ಹೆಸರು ಬಂತು. ಅರ್ಥ ಆಯ್ತಾ? ಮಾನದ ನೇನಿಪ ವಸ್ತ್ರದಿ ಹೇಳ್ತಾರೆ, ಮಾನದ ಅಂತ ದೇವರಿಗೆ ಹೆಸರು, ಅಮಾನಿ ಮಾನದೋ ಮಾನ್ಯ, ಮಾನದ ಮರ್ಯಾದೆ ಉಳಿಸೋನು ಅಂತ ಅರ್ಥ. ಮರ್ಯಾದೆ ಉಳಿಸಕ್ಕೆ ವಸ್ತ್ರ ವಸ್ತ್ರ ತೊಡ್ತಾನೆ, ಮರ್ಯಾದೆ ಉಳಿತಲ್ಲ. ಅಲ್ಲಿ ಬರೀ ವಸ್ತ್ರಕ್ಕೆ ಶಕ್ತಿ ಇಲ್ಲ, ಯಾರಿದ್ದಾರೆ ಒಳಗೆ? ಭಗವದ್ ರೂಪ ಇದೆ. ಅದಕ್ಕೆ ಮಾನದ ಶಬ್ದಕ್ಕೆ ಅರ್ಥ ಅದು. ಮಾ ಅವಾನಿ ಮಾನದೋ ಮಾನ್ಯ ಅಂತ ವಿಷ್ಣು ಸಹಸ್ರನಾಮದಲ್ಲಿ ಮಾನದ ಎಲ್ಲೆಲ್ಲಿ ಮಾನ ಸಿಗುತ್ತೋ ಅದೆಲ್ಲ ಒಳಗೆ ದೇವ್ರ ನಿಂತ ಮಾಡಿಸಿರೋದು ಅಂತ ಅರ್ಥ. ಏನದ ಗೋತಿ ಭಾಳ ಸಿಸ್ಟಮೆಟಿಕ ಮಾಡ್ತಿದೆ, ಇದಿಲ್ಲ. ವರ್ಣೀಯತ್ವ ಹೇತುನ ವರ್ಣನಾಮಕಂ ವರ್ಣಸ್ಥಂ ವರ್ಣವಾಚ್ಯಂ ಪುರುಷೇ ವರ್ಣೋಚ್ಚಾರಣಾದಿ ಕ್ರಿಯಾಪದಂ ವಿಷ್ಣು ರೂಪಂ ವರ್ಣ ಇತಿ ಜ್ಞೇಯಂ. ಇನ್ನು ಸ್ವರತ ಅಂದ್ರೇನು? ಸ್ವಸ್ಮಿನ್ ರಮತೆ ಇತಿ ವ್ಯುತ್ಪತ್ತಿಯ ಉದಾತ್ತಾದಿ ಸ್ವರನಾಮಕಂ. ಸ್ವರತನಾದ ಪರಮಾತ್ಮ ಇರೋದಕ್ಕೆ ಸ್ವರ ಅಂತದ ಹೆಸರು ಬಂದಿರೋದು. ಸ್ವರವಾಚ್ಯಂ ಸ್ವರಗತಂ ಪುರುಷೇ ಸ್ವರ್ಣೋಚ್ಚಾರಣ ಕ್ರಿಯಾಪ್ರದಂ, ಸ್ವರ ಉಚ್ಚಾರ ಕ್ರಿಯಾಪ್ರದಂ ರೂಪಂ ಮಾತ್ರಾಸ್ಥಿತಂ. ಮಾತ್ರಾವಾಚ್ಯಂ ಸ್ವರಸ್ಥಿತಂ ಸ್ವರವಾಚ್ಯಂ, ಮಾತ್ರಾಸ್ಥಿತಂ ಮಾತ್ರಾವಾಚ್ಯಂ, ಮಾತ್ರೋಚ್ಚಾರಣ ಕ್ರಿಯಾಪ್ರದಂ ರೂಪಂ ಸಾಮ ಇತಿ ಜ್ಞೇಯಂ. ಗುಣಾದಿನ ಸಂತತತ್ವ ನಿಮಿತ್ತೇನ ಸಂತಾನನಾಮಕಂ. ವರ್ಣ ಸಂತತಿ ವರ್ಣ ಗುಣಾದಿ ವರ್ಣಗಳೇನಾಗಿವೆ? ಸಂತತ, ಎಲ್ಲ ಕಡೆಗೂ ಇವೆ, ಪರಮಾತ್ಮ ಎಲ್ಲ ಕಡೆ ಇದ್ದಾನೆ. ಇದಕ್ಕಿದ್ದು ಸಂತಾನ, ಅದು ಸಂತಾನ. ವರ್ಣ ಸಂತತಿ ಸ್ಥಂ ಸಂತಾನ ವಾಚ್ಯಂ ಪುರುಷಗತ ಸಂತಾನೋಚ್ಚಾರಣ ಕ್ರಿಯಾಪ್ರದಂ ರೂಪಂ ಸಂತಾನ ಇತ್ಯಪಿ ಜ್ಞೇಯಂ. ಒಂದು ವರ್ಣ ಉಚ್ಚಾರ ಮಾಡಿದರೆ ವರ್ಣೋಚ್ಚಾರಣೆ, ಒಂದು ಪದ ಉಚ್ಚಾರಣೆ ಮಾಡಿದಾಗ ವರ್ಣಮಾಲೆ ಆಯಿತು, ವಾಕ್ಯಗಳು ಮಾಡಿದಾಗ ಇನ್ನೂ ಜಾಸ್ತಿ ಆಯಿತು. ಆ ರೀತಿಯಲ್ಲಿ ಉಚ್ಚಾರಣೆ ಎಲ್ಲದಕ್ಕೂ ಕೂಡ ಪರಮಾತ್ಮ ಇದಾಗಿದ್ದಾನೆ. ಇದು ಶಿಕ್ಷಾಧ್ಯಾಯ. ಅಧ್ಯಾಯ ಇತಿ ಗ್ರಂಥ ಸಂದರ್ಭ ನಾಮ. ಅಧ್ಯಾಯ ಅಂದರೆ ಪ್ರಕಾರ, ಹೆಸರು ಅಂತ ಅರ್ಥ. ಒಂದು ಗ್ರಂಥದ ಸಂದರ್ಭಕ್ಕೆ ತಕ್ಕಂತೆ ಇರತಕ್ಕಂಥ ಹೆಸರು. ಶಿಕ್ಷಾ ಶಿಕ್ಷಣೀಯೋ ಅರ್ಥೋ ಯಸ್ಮಿನ್ ಅಧ್ಯಾಯೇ ಸಹ ಶಿಕ್ಷಾಧ್ಯಾಯ ಇತ್ಯೇವ ಮುಕ್ತ ಇತ್ಯರ್ಥ. ಒಂದು ವರ್ಣೋಚ್ಚ ಒಂದು ಆದ್ಯವಾಕ್ಯವನ್ನು ಓದೋ ಕ್ರಮ ಇದೆಯಲ್ಲ, ಒಟ್ಟು ಅದಕ್ಕೆ ಶಿಕ್ಷಾ ಅಂತ ಹೆಸರು. ಆ ಕ್ರಮದಲ್ಲೇ ಉಚ್ಚಾರಣೆ ಮಾಡಬೇಕು. ಪ್ರತಿಜ್ಞೆ ಬರೆದಿದ್ರೆ ಪ್ರೊನೌನ್ಸಿಯೇಷನ್ ಅಂತ ಕರಿತೇವಲ್ಲ, ಹಾಗೆ ಆ ಪದನ ಎಷ್ಟು ಸರ್ತ ಇದೆ. ಜಪಾನ್ ಅಂತ ಬರೀತಾನೆ, ಅದನ್ನು ಜಪಾನ್ ಅಂತ ಬೇಕಾದ್ರೆ ಓದ್ಬೋದು, ಜಪಾನ್ ಓದ್ಬೋದು, ಜಪಾನ್ ಆಗ್ಬೋದು, ಏನೇನೋ ಆಗ್ಬೋದು. ಆದರೆ ಒಂದು ಉಚ್ಚಾರಣೆ ಮಾಡಿ ಆಗಿದೆ, ಈಗ ಅದೇ ಕ್ರಮದಲ್ಲಿ ಉಚ್ಚಾರಣೆ ಮಾಡಬೇಕು. ಹೆಚ್ಚು ಕಡಿಮೆ ಮಾಡೋ ಹಾಗಿಲ್ಲ. ಬಟ್ಟಿದೆ ಪುಟ್ಟಿದೆ ಎರಡು ಕೂಡ ಏನದು? ಬಿಯುಟಿ ಪಿಯುಟಿ. ಇದನ್ನ ಪುಟ್ ಅಂತಾರೆ, ಅದನ್ನ ಬಟ್ ಅಂತಾರೆ. ಅದನ್ನ ಬುಟ್ ಅಂತ ಹಾಕೊಂಬೋದಿಲ್ಲ, ಇದನ್ನ ಪಟ್ ಅಂತ ಹಾಕೊಂಬೋದಿಲ್ಲ. ಆ ಕ್ರಮ ಅದು, ಆ ಕ್ರಮದಲ್ಲಿ ಆ ಕ್ರಮದಲ್ಲೇ ಹೇಳಬೇಕು. ಸಂಸ್ಕೃತದಲ್ಲಿ ಹಾಗಲ್ಲ, ಇನ್ನೂ ಆಕ್ಯುರೇಟ್. ಅದು ಸಂಸ್ಕೃತದಲ್ಲಿ ಆರ್ಯ ಎಮ್ಎ ಬರೀತಾರೆ, ಅದು ರಮ ಆಗಬಹುದು, ರಾಮ ಆಗಬಹುದು, ರಾಮ ಆಗಬಹುದು, ಎಷ್ಟು ರೀತಿ ಓದ್ಬೋದು ಅದನ್ನು. ಸಂಸ್ಕೃತದಲ್ಲಿ ಹಾಗೆ ಮಾಡಕ್ಕೆ ಬರೋದಿಲ್ಲ. ರಮ ಬರೆಯೋ ರೀತಿನೇ ಬೇರೆ, ರಾಮ ಬರೆಯೋ ರೀತಿನೇ ಬೇರೆ. ಇದರ ಸಂಸ್ಕೃತ ಆಕ್ಯುರೇಸಿ ಯಾವುದಕ್ಕಿಲ್ಲ, ಇಂಗ್ಲೀಷ್ಗೆಲ್ಲ ಇಲ್ಲ. ಇರೋದು 26ರಲ್ಲಿ ಮೇಂಟೈನ್ ಮಾಡಬೇಕು ಅವರು. ಇದು 51 ಇರೋದು ಆಪ್ಷನ್ ಜಾಸ್ತಿ ಆಗೋಯ್ತು, ಸಂಧಿಗಳು ಭಾರಿ ಜಾಸ್ತಿ. ಇಂಗ್ಲೀಷ್ನಲ್ಲಿ ಅವೆಲ್ಲ ಭಾರಿ ಕಡಿಮೆ ಆದ್ದರಿಂದ ಜಾಸ್ತಿ ಬುದ್ಧಕ್ಕೆ ಬರ್ಕೊಂಡು ಇಂಗ್ಲೀಷ್ ಒತ್ತಕ್ಷರಗಳು ಬರೋದೇ ಇಲ್ಲ. ಇಂಗ್ಲೀಷ್ನ ಒಂದು ಅನುಕೂಲ ಇದೆ, ಅನನುಕೂಲ ಇದೆ. ಒತ್ತಕ್ಷರ ಇಲ್ಲೇ ಇಲ್ಲ, ಅದರಿಂದಾಗಿನೇ ಬರೆಯೋದು ಕಲಿಯೋದು ಸುಲಭ. ಆದರೆ ಕೆಲವೆಷ್ಟೋ ಪದ ಎಕ್ಸ್ಪ್ರೆಸ್ ಕೊಡೋಕ್ಕೆ ಸಾಧ್ಯ ಇಲ್ಲ, ಅದಕ್ಕೆ ಡಯಾಗ್ರಟಿಕಲ್ ಮಾರ್ಕ್ಸ್ ಹೇಳಿ ಹಾಕಿ ಓದ್ಬೇಕು, ಇಲ್ಲಿ ಓದಕ್ಕೆ ಬರೋದಿಲ್ಲ. ಇದು ಹಾಗಲ್ಲ, ಕರೆಕ್ಟ್ ಹಾಗೇನೆ ಓದ್ಬೋದು ಸಂಸ್ಕೃತದಲ್ಲಿ. ಮತ್ತು ಸಿಂಟ್ಯಾಕ್ಸು ಇಂಗ್ಲೀಷ್ನಲ್ಲಿ ರಾಮ ಕಿರಡ್ ರಾವಣ ಹಾಗೆ ಬರೋದೇ ಅರ್ಥ ಕೊಡೋದು, ಸಂಸ್ಕೃತದಲ್ಲಿ ಹಾಗಲ್ಲ. ಪದ ಹೇಗೆ ಬರೋ ಅರ್ಥ ಕೊಡುತ್ತ? ರಾಮ ರಾವಣಂ ಮಹನತ್, ಅಹನತ್ ರಾವಣಂ ರಾಮ, ಹೆಚ್ಚು ಕಡಿಮೆ ಮಾಡ್ಬೋದು. ಅಥವಾ ರಾವಣಂ ರಾಮ ಅಹನತ್ ಅಂತ ಹೇಳ್ಬೋದು. ಇಲ್ಲಿ ರಾಮ ಕೇಳಿ ರಾವಣ ಊಟ ಪಡ್ಬಾರ್ದು ಗತಿ ಏನಾಗತ್ತ? ಗೋವಿಂದ ಆ ರೀತಿ ಇದ್ರೆ ಅರ್ಥ ಕೊಡೋದು. ಅರ್ಥ ಆಯ್ತಾ? ಅದು ಸಂಸ್ಕೃತದಲ್ಲಿ ಇವೆಲ್ಲ ಆಕ್ಯುರೇಸಿ ಅದು 100%. ಯಾವ ಅಕ್ಷರ ಎಲ್ಲೇ ಇದ್ರು, ಯಾವ ಪದ ಎಲ್ಲೇ ಇದ್ರು ಏನಾಗೋದಿಲ್ಲ, ಅರ್ಥ ಕೇಳೋದಿಲ್ಲ. ಅದನ್ನು ಕೆಡಿಸಿದ್ರಲ್ಲ ಬಹಳ ಆಶ್ಚರ್ಯ, ಹತ್ತದ್ರ ಕೂಡ ಕೆಡಿಸಿ ಹಾಕ್ಬಿಟ್ಟರು. ಬೇರೆ ಭಾಷೆ ಬರೆದು ಏನು ಮಾಡಿದ್ರು, ಅಪಾರ್ಥ ಬರ ಮಾಡಿಬಿಟ್ರು, ಅದು ತಪ್ಪಾಯಿತು. ನಿಜವಾಗ್ಲೂ ಕೂಡ ಸಂಸ್ಕೃತದ ಇವತ್ತು ಒಪ್ತಾರೆ ಅದನ್ನು, ಸಂಸ್ಕೃತದ ಆಕ್ಯುರೇಸಿ ಬೇರೆ ಭಾಷೆಗಿಲ್ಲ, ಆ ಲಿಪಿಗೂ ಇಲ್ಲ ಆ ಭಾಷೆಗೂ ಇಲ್ಲ. ಲಿಪಿ ಅನ್ನೋದು ಬರೆಯೋ ಪದ್ಧತಿ, ಭಾಷೆ ಅನ್ನೋದು ಲ್ಯಾಂಗ್ವೇಜ್, ಲ್ಯಾಂಗ್ವೇಜ್ ಬೇರೆ, ಸ್ಕ್ರಿಪ್ಟ್ ಬೇರೆ. ಸ್ಕ್ರಿಪ್ಟ್ ಅನ್ನೋದು ಯಾವ ರೀತಿ ಬೇಕಾದ್ರೆ ಬರೀಬೋದು. ಸ್ವರಮೂಲ ಕೆಲವರು ಇರ್ತಾರೆ, ಕನ್ನಡದ ಸ್ವರಮೂಲ ಇದ್ದಾವೆ ಬೇರೆ ಸಂಸ್ಕೃತದಲ್ಲಿ ಬೇಕು ಅಂತ ಕೇಳ್ತಾರೆ. ಅದು ಓದಕ್ಕೆ ಬಂದ ವಿಚಾರ ಬೇರೆ, ಅದು ಓದಕ್ಕೆ ಬರೋದಿಲ್ಲ ಅಂದರೆ ಸಂಸ್ಕೃತ ಇದ್ದರೆ ಕನ್ನಡ ಇರ್ತಾರೆ. ಯಾಕೆ ಸಂಸ್ಕೃತ ಸರ್ವಮೂಲ ಸರ್ವಮೂಲನೇ, ಕನ್ನಡದ ಲಿಪಿಯಲ್ಲಿ ಬರೆದಿರೋ ಅಷ್ಟೇ ಹೊರತು ಸಂಸ್ಕೃತ ಲಿಪಿ, ಲಿಪಿಯೂ ಭಾಷೆನೇ ಬೇರೆ ಬೇರೆ ನೆನಪಿರಬೇಕು. ಉದಾಹರಣೆ, ಮೊದಲ ಸಂಸ್ಕೃತ ಆಚಾರ ಬರೆದ ಕಾಲಕ್ಕೆ ಸಂಸ್ಕೃತ ದೇವನಾಗಲಿ ಸ್ಕ್ರಿಪ್ಟೇ ಇರಲಿಲ್ಲ, ಈ ಸ್ಕ್ರಿಪ್ಟ್ ಇರಲೇ ಇಲ್ಲ. ಆಗ ಇದ್ದಿದ್ದೆಲ್ಲ ಬೇರೆ ಬೇರೆ ಸ್ಕ್ರಿಪ್ಟ್ ಇತ್ತು. ಋಷಿಕೇಶ ತೀರ್ಥರು ಬರೆದಿರೋ ಸ್ಕ್ರಿಪ್ಟು ಸಂಸ್ಕೃತ ದೇವನಾಗಲಿ ಲಿಪಿ ಅಲ್ಲ, ಮತ್ತು ಮಲಯಾಳಿ ಕಮ್ ತುಳು ಲಿಪಿ ಬಂದಿರೋದು. ಆದ್ದರಿಂದ ಸ್ಕ್ರಿಪ್ಟ್ಗಿದಕ್ಕೂ ವ್ಯತ್ಯಾಸ ಇರೋದ್ರಿಂದ ಯಾವ ಭಾಷೆಯಲ್ಲಿದ್ದರೂ ಕೂಡ ಸಂಸ್ಕೃತ ಯಾವ ಲ್ಯಾಂಗ್ವೇಜ್ ಸ್ಕ್ರಿಪ್ಟಲ್ಲಿದ್ದರೂ ಕೂಡ ಆ ಭಾಷೆ ಭಾಷೆನೇ. ನಾನು ಅಂತ NANU ಬರೆದರು, ಅದು ಇಂಗ್ಲೀಷ್ ಲೆಟರ್ಸ್. ಭಾಷೆ ಯಾವುದು ಅದು? ನಾನು ಅನ್ನೋದು ಕನ್ನಡ ಭಾಷೆ. ಆ ರೀತಿ ಹಿಂದೆ ಬಂದಾದ ಪ್ರಿಂಟ್ ಆದ ಸಂಸ್ಕೃತ ಪುಸ್ತಕಗಳನ್ನೆಲ್ಲ ದೇವನಾಗರಿ ರೀಪಿಯಲ್ಲೇ ಮಾಡ್ತಿದ್ರು, ಕನ್ನಡ ರೀಪಿಯಲ್ಲಿ ಇಲ್ಲ. ಹರಿಕಥಾಂಸಾರ ದೇವನಾಗರಿ ಸಂಸ್ಕೃತ ರೀಪಿಯಲ್ಲಿ ಮಾಡಿದ್ದು ಉಂಟು. ಅದು ಮಾತ್ರ ಭಾಷೆ ಚೇಂಜ್ ಆಗಲಿಲ್ಲ, ಭಾಷೆ ಕನ್ನಡನೇ, ಸ್ಕ್ರಿಪ್ಟ್ ಚೇಂಜ್ ಆಯಿತು. ಅದಕ್ಕೆ ಎಲ್ಲ ತಿಳ್ಕೊಂಡಿದ್ರೆ ನಮಗೆ ಪೂರ್ತಿಯಾಗಿ ಅಧ್ಯಯನ ಮಾಡೋಕ್ಕೆ ಬರುತ್ತೆ. ತುಂಬ ದಿನ ಸಂಸ್ಕೃತ ಭಾಷೆ, ಸಂಸ್ಕೃತ ಭಾಷೆ ಅಂದರೆ ಸರಿ, ಸಂಸ್ಕೃತ ಲಿಪಿ ಅನ್ನಬಾರದು. ಸಂಸ್ಕೃತ ಲಿಪಿ ಅಲ್ಲ, ದೇವನಾಗರಿ ಲಿಪಿ ಅದು. ದೇವನಾಗರಿ ಲಿಪಿ ಅನ್ನಬೇಕು, ಸಂಸ್ಕೃತ ಲಿಪಿ ಅಂದರೆ ತಪ್ಪು. ಇದು ಅರ್ಥ ಮನಸ್ಸಲ್ಲಿ ಇಟ್ಕೊಂಡು ಹೇಳಿದ್ರೆ ಸರಿ, ಸುಮ್ಮನೆ ಹಾಗೆ ಹೇಳಿದ್ರೆ ತಪ್ಪೇ ಅದು. ಅಧ್ಯಾಯ ಇತ್ತು ಸಂತ ಸಂದರ್ಭ ನಾಮ, ಅದು ಮುಗೀತು. ಆಗಲಿ, ಅದೇ ಹೇಳಿದ್ದೇನು, ಹೇಳಿಸ್ಕೊಳ್ಬೇಕಾದ್ರೆ ಹೇಳಿಸ್ಕೊಳ್ಳೋದು ತಪ್ಪಾಗ, ತಪ್ಪು ತಪ್ಪು ತಿಳ್ಕೊಂಡೇ ಹೇಳಿಸ್ಕೊಳ್ಳೋದು, ಅದು ತಪ್ಪಲ್ಲ. ಆದರೆ ಪವಮಾನ ಹೇಳ್ತೀನಿ ಅಂತ ಬಂದಿದೆ ಅಂತ ಹೇಳಿದ್ರೆ ತಪ್ಪದು, ಬಂದಿಲ್ಲ ಅಂತ ಅರ್ಥ. ಕಲಿಬೇಕಾದ್ರೆ ತಪ್ಪು ಹೇಳಿ ತಪ್ಪನ್ನು ತಿದ್ದುಕೊಂಡೇ ಕಲಿಬೇಕು, ಬೇರೆ ದಾರಿ ಇಲ್ಲ. ಈ ಕಲ್ಲು ತಾಯ್ತು, ಈಗ ಕಲ್ಲು ತಾದ್ಮೇಲೆ ತಪ್ಪು ಹೇಳಿ ಸರಿಯಾಗಿ ಕಲ್ತಿಲ್ಲ ಅಂತ ಹೇಳಿದ್ರೆ ತಕ್ಷಣವೇ. ಕಲ್ಲು ತಾದವ್ರಿಗೆ ಹೇಳೋ ನಿಯಮಗಳು ಬೇರೆ, ಕಲಿಯೋರು ಹೇಳಿ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಲರ್ನರ್ ಲೈಸೆನ್ಸ್ ಬೇರೆ, ಗೌರ್ಮೆಂಟ್ ಲೈಸೆನ್ಸ್ ಬೇರೆ. ಆ ಥರ ಲರ್ನರಿಗೆ ಕೆಲವು ಎಷ್ಟು ಮಾಡಬೇಕು, ಪಕ್ಕದಲ್ಲಿ ಕೂತಿರ್ಬೇಕು ಒಬ್ಬರು. ಈ ಹೇಳೋರಿಗೆ ಒಬ್ಬನೇ ಪಕ್ಕದಲ್ಲಿ ಕೂತು ನಡೆಸ್ತಾ ಇರ್ತಾನೆ, ತಪ್ಪಾದ ತಿಂತಾನೆ. ಅಲ್ಲಿ ತಿದ್ದರೆ ಮತ್ತೆ ಓದಿ ಅಂತ ಯಾಕೆ ಹೇಳಿದೆ ಅಂತ ಕೇಳ್ತಾರೆ. ಓದಿದ್ರೆ ತಪ್ಪು ಹೇಳಬಾರ್ದು ನೀವು. ಈಗ ದಿವಿಕ್ಷ ಇತ್ತೇವ ಮುಕ್ತ ಇತ್ಯರ್ಥ ಪ್ರತಿಜ್ಞಾ ಉಪಸಂಹಾರ ಯೋಹೋ ಉಕ್ತಿರುಕ್ತೇ ಅರ್ಥೇ ಅವಧಾನ ದ್ಯೋತನಾರ್ಥ. ಮೊದಲೇನು ಹೇಳಿದರು, ಶಿಕ್ಷಾ ವ್ಯಾಖ್ಯಾಸ್ಯಾಮ ಹೇಳಿದ್ರು, ಆಮೇಲೆ ಇದು ಶಿಕ್ಷಾಧ್ಯಾಯ ಅಂತ ಹೇಳಿದರು. ಮೊದಲು ಹೇಳಿದ್ದದೆ, ಕೊನೆಗೆ ಹೇಳಿದ್ದದೆ. ಯಾತಕ್ಕೆ ಅಂದರೆ ಉಪಕ್ರಮ ಉಪಸಂಹಾರ. ಪ್ರತಿಜ್ಞಾ ಉಪಸಂಹಾರ ಯೋಹೋ ಉಕ್ತಿ ಉಕ್ತೇ ಅರ್ಥೇ ಅವಧಾನ ದ್ಯೋತನಾರ್ಥ. ಹೇಳಿದ್ರ ಬಗ್ಗೆ ಅಟೆನ್ಷನ್ ಕೊಡಿ ಅಂತ ಹೇಳೋದಕ್ಕೋಸ್ಕರ ಶಿಕ್ಷಾಂ ವ್ಯಾಖ್ಯಾಸ್ಯಾಮ ಇತಿ ಶಿಕ್ಷಾಧ್ಯಾಯ. ಅದು ಆರಂಭ, ಇದು ಕೊನೆ. ಅದರಲ್ಲಿ ಗಮನ ಕೊಟ್ಟು ಕೇಳಿದಾಗ ಏನು ಹೇಳಿದ್ರು ಅಂತ ಅರ್ಥ ಆಗುತ್ತೆ. ಅದಕ್ಕೋಸ್ಕರ ಹೇಳಿದ್ದು ಅಂತ ತಿಳಿಸಿದ್ರು. ಇದಿಷ್ಟು ಕೂಡ ಮೊದಲೇ ಇದಕ್ಕೆ ಅರ್ಥ. ಮುಂದೆಲ್ಲ ಹೇಳ್ತಾರೆ. ಸಹ ನೋ ಯಶಃ ಸಹ ನೋ ಬ್ರಹ್ಮವರ್ಚಸಂ ಅಥಾತಃ ಸಂಹಿತಾಯಾಹ ಉಪನಿಷದಂ ವ್ಯಾಖ್ಯಾಸ್ಯಾಮ. ಮೊದಲೇ ಹೇಳಿದರು ಶಿಕ್ಷಾಂ ವ್ಯಾಖ್ಯಾಸ್ಯಾಮ. ಈಗ ಉಪನಿಷದಂ ವ್ಯಾಖ್ಯಾಸ್ಯಾಮ ಪಂಚಸು ಅಧಿಕರಣೇಶು ಅಧಿಲೋಕಂ ಅಧಿಜ್ಯೋತಿಷಂ ಅಧಿವಿದ್ಯಂ ಅಧಿಪ್ರಜಂ ಅಧ್ಯಾತ್ಮಂ ತಾ ಮಹಾಸಂಹಿತಾಃ ಇತಿ ಆಚಕ್ಷತೆ. ಇದಿಷ್ಟು ಮುಂದಿನ ವಾಕ್ಯ. ಸಹ ನೌ ಯಶಃ ಸಹ ನೌ ಬ್ರಹ್ಮವರ್ಚಸಂ ಅಥಾತಃ ಸಂಹಿತಾಯಾಹ ಉಪನಿಷದಂ ವ್ಯಾಖ್ಯಾಸ್ಯಾಮ ಪಂಚಸು ಅಧಿಕರಣೇಶು ಅಧಿಲೋಕಂ ಅಧಿಜ್ಯೋತಿಷಂ ಅಧಿವಿದ್ಯಂ ಅಧಿಪ್ರಜಂ ಅಧ್ಯಾತ್ಮಂ. ಐದು ಕಡೆ ಪಂಚಸು ಅಧಿಕರಣೇಶು ಅಧಿಲೋಕ ಅಧಿಜ್ಯೋತಿಷ ಅಧಿವಿದ್ಯಾ ಅಧಿಪ್ರಜ ಅಧ್ಯಾತ್ಮ. ಐದು ಕಡೆ ಹೇಳ್ತೇವೆ. ತಾ ಮಹಾಸಂಹಿತ ಇತ್ಯಾಚಕ್ಷತೆ. ಇದೇನಂತ ಕರೀತಾರೆ, ಮಹಾಸಂಹಿತ ಅಂತ ಕರೀತಾರೆ ಅಂತ ತಿಳಿಸಿ ಅಷ್ಟಕ್ಕೆ ಭಾಷ್ಯ. ಅದಕ್ಕೆ ಅರ್ಥ ಭಾಷ್ಯ ಒಟ್ಟಿಗೆ ಸೇರಿದೆ, ಅದಿಷ್ಟಕ್ಕೆ ಖಂಡಾರ್ಥ ಓದಿದರೆ ಗೊತ್ತಾಗುತ್ತೆ. ಆದೌ ಏವ ಅವಿಘ್ನತ್ವಾರ್ಥಂ ಕೃತೇಪಿ ಪ್ರಾರ್ಥನೆ ಪ್ರತಿವಿದ್ಯಂ ಅವಿಘ್ನತಾ ಪ್ರಾರ್ಥನೀಯೇತಿ ಭಾವೇನ ಅಥಾತಃ ಇತಿ ವಕ್ಷ್ಯಮಾಣ ವಿದ್ಯಾಯಾಹ ಅವಿಘ್ನತ್ವಾಯ ಪ್ರಾರ್ಥಯತೆ ಸಹೇತಿ. ಮೊದಲೇನು ಹೇಳಿದರು, ಶನ್ನೋ ಮಿತ್ರ ಶಂಭರ್ಣಃ ಪ್ರಾರ್ಥನೆ. ಅದು ವಿಘ್ನ ಬರಬಾರದು ಪ್ರಾರ್ಥನೆ ಮಾಡಿದರು. ಮತ್ತಿನ್ನೊಂದು ಸರ್ತಿ ಮಾಡ್ತಾರೆ ಏನಂತ, ಸಹ ನೋ ಯಶಃ ಸಹ ನೋ ಬ್ರಹ್ಮವರ್ಚಸಂ ಅಂತ ಹೇಳ್ತಾ ಇದ್ದಾರೆ. ಇದು ಪ್ರಾರ್ಥನೆನೇ. ಯಾತಕ್ಕೆ ಹಾಗೆ ಮಾಡ್ತಾರೆ ಅಂದರೆ, ಆದೌವ್ಯವ ಅವಿಘ್ನತ್ವಾರ್ಥಂ ಕೃತೇಪಿ ಪ್ರಾರ್ಥನೆ. ವಿಘ್ನ ಬರಬಾರದು ಅಂತೇಳಿ ಪ್ರಾರ್ಥನೆ ಮಾಡಿದ್ರು ಕೂಡ ಪ್ರತಿವಿದ್ಯಂ ಅವಿಘ್ನತಾ ಪ್ರಾರ್ಥನೀಯ. ಪ್ರತಿಯೊಂದು ವಿದ್ಯೆಗೂ ಏನು ಬರಬಾರದು, ವಿಘ್ನ ಬರಬಾರದು ಅಂತ ಹೇಳಿ ಮತ್ತೆ ಪ್ರಾರ್ಥನೆ ಮಾಡ್ತಾರೆ. ಪುನಃ ಪ್ರಾರ್ಥನೆ ಮಾಡೋದು ಯಾತಕ್ಕೋಸ್ಕರ ಅಂದರೆ ವಿಘ್ನ ನಿವಾರಣಾರ್ಥವಾಗಿ ಹೆಚ್ಚೆಚ್ಚು ವಿಘ್ನಗಳಿದ್ದಾಗ ಹೆಚ್ಚೆಚ್ಚು ಪರಿಹಾರ ಪ್ರಾರ್ಥನೆ ಮಾಡಬೇಕಾಗ್ತದೆ. ಸ್ವಲ್ಪ ವಿಘ್ನ ಇದ್ದಾಗ ಸ್ವಲ್ಪ ಪ್ರಾರ್ಥನೆ, ಹೆಚ್ಚು ವಿಘ್ನ ಇದ್ದಾಗ ಹೆಚ್ಚು ಪ್ರಾರ್ಥನೆ. ಇದೆಲ್ಲ ಶಾಸ್ತ್ರಕ್ಕೆಲ್ಲ ವಿಘ್ನಗಳು ಜಾಸ್ತಿ ಯಾವಾಗಲೂ. ಶ್ರೇಯಾಂಸಿ ಬಹುವಿಘ್ನಾನಿ ಅಂತ ಕರೀತಾರೆ. ಒಳ್ಳೆ ಕೆಲಸ ವಿಘ್ನಗಳು ಜಾಸ್ತಿ, ಕೆಟ್ಟ ಕೆಲಸದಲ್ಲಿ ಸಾಗಾಗಿಬಿಡ್ತದೆ. ಫೇಲ್ ಆಗೋದು ಭಾರಿ ಸುಲಭ, ಗೊತ್ತಾಯ್ತಾ? ಓದ್ಕೊಂಡು ಫೇಲ್ ಆಗಲಿ ಓದ್ಕೊಂಡು ಹೋಗಬೇಕಾಗಿಲ್ಲ, ಪಾಸ್ ಆಗಲಿ ಓದ್ಕೊಂಡು ಹೋಗಬೇಕಾಗತ್ತೆ. ಓದ್ಕೊಳ್ಬೇಕು ಅರ್ಥ ಪ್ರಾಬ್ಲಮ್ ಶುರುವಾಗುತ್ತೆ. ಅದು ಒಳ್ಳೆ ಕೆಲಸಕ್ಕೆ 108 ವಿಘ್ನ ಅಂತ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ಕರೀತಾರೆ. ಅದೆಲ್ಲಿ ಬಂದಿದ್ದು ನೆನಪಿದೆಯಾ? ಶ್ರೇಯಾಂಸಿ ಬಹುವಿಜ್ಞಾನಿ ಅಂತ ನೆನಪಿದೆಯೇನು? ತತ್ವನೇ ಟೀಕಾದ ಶ್ರೇಯಾಂಸಿ ಬಹುವಿಜ್ಞಾನ ಟೀಕಾದ ವಾಕ್ಯ ಉಲ್ಲೇಖ ಮಾಡಿ ನಿಮ್ಗೆ ಬರೆದಿದ್ದರು. ವಿಘ್ನಗಳು ಭಾರಿ ಜಾಸ್ತಿ ಅಂತಲೇ ವಿಭಕ್ತಿ ಮಂಗಲಾಚರಣೆ ಜಾಸ್ತಿ ಮಾಡಬೇಕು ಅಂತ ಹೇಳ್ತಾ. ಅಥಾತಃ ಇತಿ ವಕ್ಷ್ಯಮಾನ ವಿದ್ಯಾಯಾ ವಿಘ್ನತ್ವಾಯ ಪ್ರಾರ್ಥಯತೆ ಸಹ ಸ ಸ ಪ್ರಾಗುಪ್ತೋ. ಏನು ಹಾಂ, ಅನುಸೂದ ಹೌದಾ? ಗಟ್ಟೆ ಕರೆಕ್ಟ್, ಅನುಸೂದ ತತ್ವನೇ ಟೀಕಾದಲ್ಲಿ ಬಂದಿದೆ. ಸ ಪ್ರಾಗುಪ್ತೋ ಮಿತ್ರಾದೀನಿ ಮಿತ್ರಾದಿರ್ನೌ ಗುರು ಶಿಷ್ಯಯೋ ಅರ್ಥ ಏನೈತೆ, ಋಷ್ಯ ಯಶಸ್ಕರೋ ಬ್ರಹ್ಮವರ್ಚಸ್ಕರೋ ಭವತು ಇತ್ಯರ್ಥ. ಅವರೆಲ್ಲ ಏನು ಕೊಡಲಿ ಅಂತ ಮಧ್ಯ ಹೇಳಿದರು? ಶನ್ನೋ ಅಸ್ತು ಅಂತ ಹೇಳಿದರು. ಶನ್ನೋ ಮಿತ್ರ, ಸುಖಕರವಾಗಲಿ ಸುಖಕರವಾಗಲಿ ಅಂಥೇಳಿ ಪ್ರಾರ್ಥನೆ ಮಾಡಿದ್ರು. ಈಗೇನು ಮಾಡ್ತಾರೆ? ಸಹನೋ ಯಶಃ, ನಮ್ಮಿಬ್ಬರಿಗೂ ಕೀರ್ತಿ ಬರಲಿ. ಇಬ್ಬರಿಗೂ ಒಂದು ಯಾರ್ಯಾರಿಗೆ? ಗುರು ಶಿಷ್ಯರಿಗೆ, ಹೇಳೋರಿಗೆ ಕೇಳೋರಿಗೆ. ಅದಕ್ಕೆ ಸಹ ನೌ ಯಶಃ, ಸಹ ನೌ ಬ್ರಹ್ಮವರ್ಚಸ್ಸಂ, ನಮ್ಮಿಬ್ಬರಿಗೂ ಬ್ರಹ್ಮವರ್ಚಸ್ಸು ಬರಲಿ. ಹೇಳಿದವನಿಗೂ ಬ್ರಹ್ಮವರ್ಚಸ್ಸು, ಕೇಳಿದವನಿಗೂ ಬ್ರಹ್ಮವರ್ಚಸ್ಸು ಬರಲಿ ಅಂತ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಸಹ ನೌ ಯಶಃ, ಸಹ ನೌ ಬ್ರಹ್ಮವರ್ಚಸ. ಮುಂದೆ ಸಹನಾಭವತು ಕೊನೆಗಿದೆ. ಮತ್ತೆ ಸಹನಾಭವತು, ಸಹನವು ಪುನಕ್ತು, ನಮ್ಮಿಬ್ಬರು ಕೊಟ್ಟಿಗೆ ಕಾಪಾಡಲಿ, ನಾವೊಬ್ಬರಿಗೂ ಪಾಲಿಸಲಿ, ಎಲ್ಲ ಮಾತು ಬಂದು ನಾವಿದ್ವಿಷಾಮೆ, ನಾವಿದ್ದು ಜಗಳ ಆಡೋದು ಬೇಡ. ಗುರು ಶಿಷ್ಯರು ಅವೆಲ್ಲ ಕೂಡ ತಂದುಕೊಂಡಿದ್ದಾರೆ. ಬ್ರಹ್ಮವರ್ಚಸಂ ಅಥಾತ ಸಂಹಿತಾಯಾಹ ಸಹ ಇತಿ ಇದಾನಿಂ ಸಾಮೇತಿ ಪ್ರಕೃತವರ್ಣ ಸಂಧಿ ನಿಷ್ಠಾಂ ಬ್ರಹ್ಮವಿದ್ಯಾಮಾಹ ಅಥೇತಿ. ಇದಾನಿಂ ಸಾಮೇತಿ ಪ್ರಕೃತವರ್ಣ ಸಂಧಿ ನಿಷ್ಠಾಂ ಬ್ರಹ್ಮವಿದ್ಯಾಮಾಹ ಅಥೇತಿ. ಈ ಮುಂದೆ ಹೇಳ್ತಾರೆ. ಅದು ಮುಗಿದ ಮೇಲೆ ಅಥಾತಃ ಸಂಹಿತಾಯಾಹ ಉಪನಿಷದಂ ವ್ಯಾಖ್ಯಾಸ್ಯಾಮಃ ಅಥೇತಿ. ವರ್ಣಾದಿ ಶಿಕ್ಷೋಕ್ತಿ ಅನಂತರಂ, ಅಥ ಅಂದ್ರೇನೀಗ ಅನಂತರ, ಅನಂತರ ಅಂದ್ರೇನು? ಮೊದಲೇ ಹೇಳಿದ್ದು ವರ್ಣ, ಆಮೇಲೆ ಶಿಕ್ಷಾ, ಶಿಕ್ಷಾಧ್ಯಾಯ ಹೇಳಿದ್ರು. ಅದಾದ ಮೇಲೆ ಮುಂದಿನ ಹಂತವನ್ನು ಹೇಳ್ತೇವೆ, ನೆಕ್ಸ್ಟ್ ಅಂತ ಕ್ರಮವಾಗಿ ಹೇಳ್ತಾ ಇದ್ದೇವೆ. ಅತಃ ಫಲವತ್ವ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಹೇಳಬೇಕಾದ್ರೆ ಅಥ ಶಬ್ದ ಅಧಿಕಾರ, ಅತಃ ಫಲ ಹೇಳ್ತಾ ಇದೆ. ಇಲ್ಲೂ ಕೂಡ ಏನಿದೆ? ಅಥಾತಃ ಅಂತಿದೆ. ಅಥ ಅಂಬೋದಕ್ಕೆ ಅಧಿಕಾರ, ಅತಃ ಅಂಬೋದಕ್ಕೆ ಫಲವನ್ನು ಹೇಳ ಪ್ರಯೋಜನ ಹೇಳಬೇಕು. ಅತಃ ಫಲವತ್ವ, ಇದು ಓದೋದ್ರಿಂದ ಏನಿದೆ? ಪ್ರಾಸ್ಪೆಕ್ಟ್ಸ್ ಇದೆ ಅಂತ ಅರ್ಥ. ಒಂದು ಕೋರ್ಸ್ ಹಾಕಿದ್ರು, ಮುಂದೆ ಪ್ರಯೋಜನ ಏನಂತಿಲ್ಲೇ ಇಲ್ಲ. ಅದಕ್ಕೆ ಯಾರು ಅಡ್ಮಿಟ್ ಆಗೋದಿಲ್ಲ. ಏನು ಹೇಳ್ತಾರೆ? ಅದಕ್ಕೆ ಈ ಕೋರ್ಸ್ ಓದಿದರೆ ಇಂಥ ಕೆಲಸ ಸಿಗುತ್ತೆ, ಆ ಕೆಲಸಕ್ಕೆ ಇಷ್ಟು ಸಂಬಳ, ಅವಾಗ ಓದಕ್ಕೆ ಶುರು ಮಾಡ್ತಾರೆ. ಪ್ರಾಸ್ಪೆಕ್ಟ್ಸ್ ಇಲ್ಲದೆ ಹೋದರೆ ಏನು ಮಾಡ್ತಾರೆ? ಅದಕ್ಕೆ ಯಾರು ಹೇಳೋದ್ರೆ ಪ್ರಯೋಜನ ಇಲ್ಲದನ್ನು ಮಾಡಬಾರ್ದು ಮನುಷ್ಯ. ಪ್ರಯೋಜನ ಮನೋದ್ದೇಶ್ಯ ಸಮಂದೋಪಿ ಪ್ರವರ್ತತೆ. ಅದಕ್ಕೆ ಫಲವತ್ವ ಹೌದು, ಇಲ್ಲಿ ಬಂದಿದೆ, ಅಲ್ಲೂ ಬಂದಿದೆ. ಸೂತ್ರಾರ್ಥ ಬಂದಾಗಾಯ್ತು. ಸಂಹಿತಾಯಾಹ ಪೂರ್ವೋತ್ತರ ವರ್ಣ ಸಂಧಿ ಸಂಧಾನ ಭೇದೇನ ಚತುರೂಪಾಯಾಹ ಪೂರ್ವ ಉತ್ತರ ವರ್ಣ ಸಂಧಿ ಸಂಧಾನ. ನಾಲ್ಕಿದೆ ಇದರಲ್ಲಿ ಸಂಹಿತೆಯಲ್ಲಿ, ಪೂರ್ವವರ್ಣ ಉತ್ತರ ವರ್ಣ ಸಂಧಿ ಸಂಧಾನ. ಅದಕ್ಕೆ ನಾಲ್ಕು ಪದ ಇದೆ. ಭೇದ ಚತುರೂಪಾಯಾಹ ಸಂಹಿತಾಯ, ಸಂಹಿತ ಅಂದರೆ ಏನು ಅಂದರೆ ಕೂಡಿಸೋದೋದು ಅಂತ ಅರ್ಥ. ಬಿಡಿಸೋದಿದ್ದಾಗ ಬಿಡಿಸೋದು, ಕೂಡಿಸೋದೆ ಅಸಂಹಿತತಾಯ ಅಂದರೆ ಬಿಡಿಸೋದೋದು, ಕೂಡಿಸೋದಿದ್ರೆ ಸಂಹಿತತಾಯ ಓದೋದು. ಅದಕ್ಕೆ ಸಂಹಿತ ಕೂಡಿಸ್ಬೇಕಾದ್ರೆ ಏನಾಗಬೇಕೀಗ? ಪೂರ್ವವರ್ಣ ಉತ್ತರ ವರ್ಣ ಸಂಧಿ ಉಚ್ಚಾರಣೆ ಕ್ರಮ ನಾಲ್ಕು ಸೇರಿದಾಗ ಏನಾಗುತ್ತದೆ? ಸಂಹಿತ ಅಂತ ಹೆಸರು ಬರುತ್ತೆ. ಋಗ್ವೇದ ಋಕ್ ಸಂಹಿತ ಅಂತ ಕರೀತಾರೆ, ಯಜುಸ್ ಸಂಹಿತ ಅಂತ ಕರೀತಾರೆ. ಸಂಹಿತ ಉಚ್ಚಾರಣೆ ಆ ಕ್ರಮದಲ್ಲಿ ಮಾಡಬೇಕು ಅಂತ ಅರ್ಥ. ಎಲ್ಲೆಲ್ಲಿ ಬಿಡಿಸಕ್ಕೆ ಹೋಗಬಾರ್ದನ್ನ, ಅದೇ ಕ್ರಮದಲ್ಲಿ ಉಚ್ಚಾರಣೆ ಮಾಡಿದರೆ ಮಾತ್ರ ಸಂಹಿತ ಅಂತ ಕರೆಯೋದು. ಕುಚ್ಚಾಪಟ್ಟಿ ಬಿಡಿಸಾಗಿರ್ ಬಿಡಿಸ್ಬೇಕಾದ್ರೆ ಮಾತ್ರ ಪದಪಾಠ ಅಂತಿರುತ್ತೆ, ಬಿಡಿಸೋ ಕ್ರಮದಲ್ಲಿ ಓದಬೇಕಾದ್ರೆ. ಪೂರ್ವೋತ್ತರ ವರ್ಣ ಸಂಧಿ ಸಂಧಾನ ಭೇದೇನ ಚತುರೂಪಾಯ ಸಂಹಿತಾಯ ಉಪನಿಷದಂ ರಹಸ್ಯಂ ಪ್ರತಿಪಾದ್ಯತ್ವೇನ ವಾ ತನ್ನಿಷ್ಠತ್ವೇನ ವಾ ಸ್ಥಿತಂ ರೂಪಜಾತಂ ವ್ಯಾಖ್ಯಾಶ್ಯಾಮ ಇತ್ಯರ್ಥ. ಉಪನಿಷತ್ತನ್ನು ಹೇಳ್ತೇವೆ ಅಂದರೆ ಗೊತ್ತು. ಉಪನಿಷತ್ ಶಬ್ದಕ್ಕೆ ಏನರ್ಥ? ರಹಸ್ಯ ಅಂತ ಅರ್ಥ. ಉಪನಿಷತ್, ಅದು ಉಪನಿಷತ್ತಿನ ಬಗ್ಗೆ ಬಹಳಷ್ಟು ಜಿಜ್ಞಾಸೆ ನಡೆದಿದೆ. ಉಪನಿಷತ್ ಪದ ಹೇಗೆ ಬಂತು ಅಂತ ಪ್ರಶ್ನೆ. ಉಪ ನೀ ಷತ್ ಇಷ್ಟು ಸೇರ್ಕೊಳ್ಳಿ. ಉಪ ನೀ ಷತ್ ಷದಲ್ರು ಗತ್ಯವ ಸಾರಣ ಯೋಹೋ ಅಂತ ಧಾತುದ ಅರ್ಥ ಅದಕ್ಕೆ, ಗೊತ್ತಾಯ್ತಾ? ಅಂದರೆ ಗತಿ ಅಂತ ಅರ್ಥ ಅದಕ್ಕೆ. ಷತ್ ಉಪ ನೀ ಷತ್ ಹೊರೇನರ್ಥ? ಉಪ ನೀ ಷತ್, ಉಪ ಹತ್ತಿರ ನೀ ಷತ್ ಕುತ್ಕೊಂಡು ಕೇಳೋದು ಅಂತ ಅರ್ಥ. ಹತ್ತಿರ ಕುತ್ಕೊಂಡು ಕೇಳೋದು ಅಂತ ಹೇಳಿದಾಗ ರಹಸ್ಯ ಅಂತ ಅರ್ಥ. ಹತ್ತಿರ ಭಾರಿ ಹತ್ತಿರ, ಮಂತ್ರ ಕಿವಿಯಲ್ಲಿ ಹೇಳ್ತಾರೆ. ಅದಕ್ಕೆ ಅದು ಉಪನಿಷತ್ ತುಂಬ ಹತ್ತಿರ. ಅದಕ್ಕೆ ಕಿವಿಗೊಟ್ಟು ಕೇಳು ಅಂತ ಹೇಳಬೇಕಾದ್ರೆ ಗಮನ ಕೊಟ್ಟು ಕೇಳು, ಕಿವಿಯಲ್ಲಿ ಹೇಳೋದು ಅಂದ್ರೆ ಏನು ಗುಟ್ಟಾಗಿ ಹೇಳು. ಉಪನಿಷತ್ತು ರಹಸ್ಯ ಆದ್ರಿಂದ ಏನಂತ ಕರೀತಾರೆ ಅದನ್ನ, ಉಪನಿಷತ್ತು ಅಂತ ಕರೀತಾರೆ. ಫಿಸಿಕಲಿ ಅಂತ್ಯವಾಸಿ ಅಂತ ಶಿಷ್ಯರಿಗೆ ಹೇಳ್ತೀನಿ. ಹಿಂದಿನ ಕಾಲಕ್ಕೆ ಅಂತ್ಯವಾಸಿ ಅಂದ್ರೆ ಏನು, ರೆಕಾರ್ಡ್ಲಿ ಕೇಳಾಗಿಲ್ಲ, ಹತ್ರ ಕೂತ್ ಕೇಳಬೇಕು ಅಂತ ಅರ್ಥ. ಹತ್ರ ಕೂತ್ ಕೇಳ, ಅಂತೇ ವಾಸಿ, ಹತ್ತಿರದಲ್ಲಿ ಇದ್ದು ವಾಸ ಮಾಡೋನು. ಇವತ್ತು ದೂರೇ ವಾಸಿಗಳು, ದೂರದಲ್ಲೇ ಇದ್ದು ಕೇಳೋದು, ರೆಕಾರ್ಡ್ಗೆ ಕಡೆಲ್ಲ ಕೇಳೋದು, ಇಂಟರ್ನೆಟ್ ಪಾಠಗಳೆಲ್ಲ ಏನವು, ದೂರೇ ವಾಸಿಗಳವೆಲ್ಲ. ಮತ್ತೆ ಇನ್ನೊಂದು ಅರ್ಥ ರೆಸಿಡೆನ್ಷಿಯಲ್ ಸ್ಕೂಲ್ ಅಂತ ಇನ್ನೊಂದು ರೆಸಿಡೆನ್ಷಿಯಲ್. ಇವೆಲ್ಲ ಗುರುಕುಲದಲ್ಲೇ ಇದ್ದು ಓದ್ಬೇಕು, ಅವ್ರು ಹೊರಗೆ ಹೋಗಾಗಿಲ್ಲ. 24 hours ಅವ್ರು ವಾಚ್ ಅವ್ರು ವಾಚ್ ಮಾಡ್ತಿರ್ತಾರೆ. ಇವತ್ತಾಗಲ್ಲ, ಅವ್ರು ಹೊರ ಬಿಳಿ ಸೇರಿ ಬಂದ್ರೆ ಕೇಳೋರಿರೋದಿಲ್ಲ, ಹೋಗ್ತಾನೆ ಬರ್ತಾನೆ. ಅಷ್ಟೇ, ಹೋಗಾಗಿಲ್ಲ ಅವನು. ಪೂರ್ತಿ ಆಗಿದ್ದು ಏನಾಗುತ್ತೆ, ಅವ್ರ ಶಿಕ್ಷಣ 100% ಕರೆಕ್ಟ್ ಆಗ್ತಿತ್ತು. ಫುಲ್ಲಿ ಟ್ರೈನ್ಡ್ ಆಗ್ತಿತ್ತು ಅವನು, ಆಚಾರ ವಿಚಾರ ಎಲ್ಲ ಗೊತ್ತಾಗ್ತಿತ್ತು ಅವನು. ಇವತ್ತೇನಾಗುತ್ತೆ ಅಂದ್ರೆ ಒಂದೇ ಮುಖ, ಇನ್ನೊಂದು ಮುಖ ಇಲ್ಲ ಅದಕ್ಕೆ. ಹೇಳ್ಕೊಂಡು ಹೋಗಿ ಕೇಳ್ಕೊಂಡು ಹೋಗ್ತೀವಿ ಅಂತಾನೆ ಹೊರತು ಉಡೋದು ಕಾನ್ಸೆಪ್ಟ್ ಇರೋದಿಲ್ಲ. ಅದಕ್ಕಾಗಿ ಉಪನಿಷತ್ ಶಬ್ದಕ್ಕೆ ಆ ಅರ್ಥದಲ್ಲಿ ಬಂತು. ಉಪನಿಷತ್ ರಹಸ್ಯ ಪ್ರತಿಪಾದ್ಯತ್ವೇನ ಕೊನೆ ಮುಂದೆ ಹೇಳ್ತಾ, ಏಷಾ ಉಪನಿಷತ್ ಅಲ್ಲಿ ಬಂದಿತ್ತು, ಏಷಾ ವೇದೋಪನಿಷತ್, ಏಷಾ ಉಪನಿಷತ್, ಇದು ರಹಸ್ಯ, ಇದು ರಹಸ್ಯ ಅಂತ ಅದಕ್ಕೆ ಅರ್ಥ. ಪ್ರತಿಪಾದ್ಯತ್ವೇನ ವಾ ತನ್ನಿಷ್ಠತ್ವೇನ ವಾ ಸ್ಥಿತಂ ರೂಪಜಾತಂ ವ್ಯಾಖ್ಯಾಶ್ಯಾಮ ಇತ್ಯರ್ಥ. ಏನು ರಹಸ್ಯ ಅಂದ್ರೇನು, ಅದು ಪ್ರತಿಪಾದ್ಯ ರೂಪ ಯಾವುದು, ರಹಸ್ಯ. ಅದರೊಳಗಿರೋ ರೂಪ ಯಾವುದು, ರಹಸ್ಯ, ಅದನ್ನು ಹೇಳ್ತೇವೆ ಅಂತ ಅರ್ಥ. ಒಳಗೇನಿದೆ ಹೇಳ್ತೇನೆ ಬಾ ಅಂತ ಹೇಳ್ತಾರೆ, ಗುಟ್ಟಾಗಿ ಹೇಳ್ತಾರಲ್ಲ ಹಾಗೆ. ಅದು ಪದಾರ್ಥ ಕೊಡ, ಏನು ಗೊತ್ತಾ ಇದು, ಇದು ಚಿನ್ನ, ಗೊತ್ತಾಗದ ಮೇಲೆ ಈ ರೀತಿ ಮಾಡಿದ್ದೇವೆ ಅಂತ ಹೇಳ್ತಾರೆ. ಅದು ರಹಸ್ಯ. ಅದು ಸಾಮಾನ್ಯವಾಗಿ ಚಿನ್ನನ ಮೆಲ್ಟ್ ಮಾಡಿಬಿಡ್ತಾರೆ, ಬಂಗಾರನ ಕೂತು ಚೆನ್ನಾಗಿ ಶುದ್ಧ ಮಾಡಿಬಿಡ್ತಾರೆ. ಹೇಗಿರುತ್ತೆ ಗೊತ್ತಾ, ಅದು ಈ ಟೀ ಪೌಡರ್ ಇದ್ದಾಗಿರ್ತದೆ, ಅದು ಬಂಗಾರದ ಬಣ್ಣ ಇರೋದಿಲ್ಲ ಅದಕ್ಕೆ. ನೀವು ಎದುರಿಗೆ ಒಂದು ಸತ್ತು ಒಬ್ರು ಕುತ್ಕೊಂಡು ನೋಡಿ ಮಾಡಿ ತೋರಿಸಿದ್ದು ಅವನು, ಆಭರಣ ತೆಗಿಬೇಕಾದ್ರೆ ಮೆಲ್ಟ್ ಮಾಡಿ ತೋರಿಸ್ದ ಹೇಗೆ ಬಂಗಾರ ಮಾಡ್ತೀವಿ ಅಂತೇಳಿ. ಪೂರ್ತಿ ಇಟ್ಕೊಂಡು ಕಾಯಿಸೋದು, ಅದಕ್ಕೆ ಆ್ಯಸಿಡ್ ಹಾಕೋದು ಎಲ್ಲ ಮಾಡ್ತಾರೆ. ಒಂದು ಸ್ಟೇಜಲ್ಲಿ ಹೇಗಿರುತ್ತದ, ಪೂರ್ತಿ ಟೀ ಪುಡಿ ಇದ್ದ ಹಾಗೆ. ನಾವು ನೋಡೋರಿಗೆ ಗಾಬರಿ ಆಗಿಬಿಡ್ತಾರೆ, ಬಂಗಾರ ಹೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ಇನ್ನೊಂದು ಆಗ್ತಾರೆ ಕರೆಕ್ಟ್ ಮತ್ತೆ ಚೇಂಜ್ ಆಗಿಬಿಡುತ್ತೆ. ಅದಕ್ಕೆ ಕದ್ದು ಒಯ್ತಾರೆ, ಹೇಗೆ ಹೋಯ್ತಾರೆ ಗೊತ್ತಾರೆ, ಆ ಸ್ಟೇಜಲ್ಲಿ ಹೋಯ್ತಾರೆ ಟೀ ಪುಡಿ ಹೋಯ್ತು ಆಯ್ತು ಹೋಯ್ದು ಬಿಡ್ತಾರೆ. ಆಮೇಲೆ ಮಾಡ್ಕೊಂಡು ಬಾ ಚಿನ್ನ ಆಗಿರುತ್ತೆ ಆ್ಯಕ್ಚುಲಿ. ಅದು ಚಿನ್ನ ಅಂತ ಹೇಳೋಕೆ ಚಿನ್ನ ರಹಸ್ಯ ಅದೀಗ. ನೋಡೋರಿಗೆ ಟೀ ಪುಡಿ ಕಂಡ ಕಾಣುತ್ತೆ, ಆ್ಯಕ್ಚುಲಿ ಏನದು ಚಿನ್ನ. ಅದಕ್ಕೆ ಉಪನಿಷತ್ತಲ್ಲಿ ಏನಿದೆ, ವರ್ಣ ಅಂದ್ಬಿಡ್ತಾರೆ ಅಷ್ಟೇ, ಅಕ್ಷರ ಅಂದ್ರೆ ವರ್ಣಗತ ಅಕ್ಷರಗತ ಅದು ಭಗವದ್ ರೂಪ ಹೇಳ್ತೇನೆ ಅಂತ ಅರ್ಥ. ಸೊ ಒಳಗಿರೋದೇ ಬೇರೆ ಆಯ್ತು, ಈಗ ಹೊರಗಿರೋದು ಬೇರೆ ಬಿಸ್ಬೇಕು ಕೊಡ್ತಾರೆ. ಒಳಗೆಲ್ಲ ನೋಟ್ಗಳಿದೆ, ಅದು ರಹಸ್ಯ. ಅದು ಹೊರಗೆ ಕಾಣ್ತಾ ಇಲ್ಲ, ಒಳಗೆ ಕಾಣ್ತಾ ಇಲ್ಲ, ಅದು ರಹಸ್ಯ. ಒಳಗಡೆ ರೆಕಾರ್ಡ್ಸ್ ಇವೆ, ಆ ರೀತಿ ಹೇಳ್ತಾ ಹೋಗ್ತಾರಲ್ಲ, ಅದು ರಹಸ್ಯ ಅಂತ ಕರೆಯೋದು. ಇಲ್ಲಿ ವರ್ಣ ಬೇರೆ ನಮ್ಗೆ ಉಚ್ಚಾರಣೆ ಆ ವರ್ಣಗಳು ಹೇಳೋದಿಲ್ಲ, ಒಳಗಿರೋ ಭಗವದ್ ರೂಪ ಹೇಳ್ತೇವೆ ಅಂತ ಅದಕ್ಕೆ ಅರ್ಥ. ವರ್ಣ 5 ಕಡೆ ಹೇಳ್ತೇವೆ ಅಂತ ಹೇಳಿಬಿಟ್ಟು ಉಚ್ಚಾರಣೆ ಮಾಡ್ತಾರೆ. ನಾಳೆ ದಿವಸ ಅದಿಷ್ಟು ಕೂಡ, ಅಧಿಲೋಕ, ಅಧಿ ಜ್ಯೋತಿಷ, ಅಧಿ ವಿದ್ಯಾ, ಅಧಿ ಪ್ರಜಾ, ಅಧ್ಯಾತ್ಮ, ಅಷ್ಟು ಓದಿದ ಮೇಲೆ ಭಾಷ್ಯ. ಇದು ಬಹಳ ಇಂಪಾರ್ಟೆಂಟ್ ಉಪನಿಷತ್ತು. ಯಾತಕ್ಕೆ ಅಂದರೆ ಹೆಚ್ಚು ಉಪಾಸನೆ ಬೇಕಾದ ಅಂಶಗಳು ಜಾಸ್ತಿ ಬರುತ್ತೆ. ಅಧ್ಯಯನ ಕ್ರಮದಲ್ಲಿ ಏನೇನು ಉಪಾಸನೆ ಮಾಡಬೇಕು ಅಂತ ಹೇಳ್ತಾರೆ.
ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ಬ್ರಹ್ಮ ಹೃದಯ ಆದಿ ಕವಯೇ ಮುಹ್ಯಂತಿ ಯಂ ಸೂರಯಃ.